ವಿಶ್ವಶ್ಯೋದಯಮಾತನೋತಿಸದನುತ್ರಾಣಂ ವಿಧತ್ತೇ ಪುನಃ ಸೌಖ್ಯಾಪ್ತೀತರಹಾರಿಸಾಧರಬಲಂ ವಸ್ತುಶ್ರುತಿರ್ವ್ಯಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇಚಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂದ ಪದವಾಕ್ಯ ಪ್ರಮಾಣ ಜ್ಞಾನ ಪ್ರಣಮ್ಯ ಶಿರಸಾ ಗುರೂನ್ ವ್ಯಾಕರಿಷ್ಯೇ ಯಥಾಬೋಧಂ ವಿಷ್ಣುತತ್ವ ವಿನಿರ್ಣಯ ಓಂ ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸತ್ಪುಡಂ ಯಥಾ ರಜತಾಧ್ಯಾಸೋ ಜ್ಞಾನಾರ್ಥರೂಪೋ ಮಿಥ್ಯಾ ತಥಾ ವಿದ್ಯಾಧ್ಯಾಸೋಪೀತಿ ತೇಚ ದ್ವಿವಿಧಾಃ ಮಾಯಾವಾದಿಗಳು ಎರಡು ವಿಧ ಏಕಜೀವವಾದಿನೋ ಬಹುಜೀವವಾದಿನಶ್ಚೇತಿ ಏಕಜೀವವಾದಿಗಳು ಮತ್ತು ಬಹುಜೀವವಾದಿಗಳು ಅಂಥೇಳಿ ಮಾಯಾವಾದಿಗಳು ಎರಡು ವಿಧ ಏಕಏವ ಬ್ರಹ್ಮ ಪ್ರತಿಬಿಂಬೋ ಜೀವೋ ಅನ್ಯೇ ಜೀವಾಃ ಜಡವತ್ ಸ್ವರೂಪೇಣೈವ ಕಲ್ಪಿತಾಃ ಯಥಾ ಸ್ವಪ್ನೆ ಯಥಾವ ಚಿತ್ರ ಭಿತ್ತೌ ಇದು ಏಕಜೀವವಾದಿಗಳ ವಿಚಾರ. ಏನಂದರೆ ಏಕಏವ ಬ್ರಹ್ಮ, ಒಬ್ಬನೇ ಬ್ರಹ್ಮ ಇರೋದು. ಪ್ರತಿಬಿಂಬ ಜೀವ, ಏಕಏವ ಬ್ರಹ್ಮ ಪ್ರತಿಬಿಂಬ ಜೀವ, ಒಬ್ಬನೇ ಜೀವ ಇರೋದು. ಅವನು ಬ್ರಹ್ಮನಿಗೆ ಪ್ರತಿಬಿಂಬ, ಬ್ರಹ್ಮ ಬಿಂಬ, ಒಬ್ಬ ಜೀವ ಇದ್ದಾನೆ ಪ್ರತಿಬಿಂಬ. ಇನ್ನು ಅನೇ ಜೀವಾಹ, ಇನ್ನು ಉಳಿದೆಲ್ಲ ಜೀವರಿದ್ದಾರಲ್ಲ, ಅವ್ರು ಜಡವತ್ ಸ್ವರೂಪೇಣೈವ ಕಲ್ಪಿತಾಹ, ಅವರೆಲ್ಲ ಕಲ್ಪಿತಾರೆ, ಅವರ್ಯಾರು ವಾಸ್ತವವಾಗಿಲ್ವೇ ಇಲ್ಲ. ಯಥಾ ಸ್ವಪ್ನೆ ಯಥಾವ ಚಿತ್ರಭಿತ್ತವು, ಹೇಗೆ ಅಂದರೆ ಯಥಾ ಸ್ವಪ್ನೆ, ಸ್ವಪ್ನದಲ್ಲಿ ಹೇಗೋ ಹಾಗೆ ಸ್ವಪ್ನ ಅನೇಕರನ್ನು ಕಾಣ್ತಾನೆ ಸ್ವಪ್ನದಲ್ಲಿ. ಅದು ನೋಡ್ತಿರೋದು ಒಬ್ಬನೇ, ಕಾಣ್ತಿರೋದು ಅನೇಕರು. ಅದೇ ರೀತಿಯಲ್ಲಿ ಒಬ್ಬ ಜೀವ ಇದ್ದಾನೆ, ಅನೇಕರು ಕಾಣ್ತಿದ್ದಾರೆ ಅಷ್ಟೇ. ಯಥಾವಾ ಚಿತ್ರ ಭಿತ್ತವು, ಅಥವಾ ಚಿತ್ರದ ಬರೆದಿರತಕ್ಕ ಭಿತ್ತಿ ಅಂದರೆ ಗೋಡೆ, ಚಿತ್ರ ಬರೆದಿರತಕ್ಕ ಗೋಡೆಯಲ್ಲಿ ಅನೇಕ ಜನ ಚಿತ್ರಗಳು ಕಂಡ್ರೆ ಹಾಗೋ ಹಾಗೆ ಒಂದೇ ಗೋಡೆ ಅನೇಕ ಚಿತ್ರಗಳು. ತತ್ರ ಯಹ ಪರಮಾರ್ಥತೋ ಜೀವ ತಸ್ಯ ತತ್ವಜ್ಞಾನೋದಯೇ ತತ್ಕಲ್ಪಿತೋಯಂ ಸರ್ವೋ ಬಾಹ್ಯಾಭ್ಯಂತರ ರೂಪ ಪ್ರಪಂಚೋ ನಿವರ್ತತೆ ಪ್ರತೀತಿ ಮಾತ್ರ ಶರೀರತ್ವ ತನ್ಯಸ್ಯ ಪ್ರತ್ಯೇತುರಭಾವ. ತತ್ರ ಈ ಏಕಜೀವವಾದಿಗಳು ಮುಂದೆ ಹೇಳುತ್ತಾರೆ, ತತ್ರ ಯಹ ಪರಮಾರ್ಥತೋ ಜೀವ, ಬ್ರಹ್ಮನಿಗೆ ಪ್ರತಿಬಿಂಬನಾಗಿ ಒಬ್ಬ ಜೀವ ಇದ್ದಾನೆ, ಒಬ್ಬನೇ ಒಬ್ಬ ಜೀವ. ತಸ್ಯ ತತ್ವಜ್ಞಾನೋದಯೇ, ಅವನಿಗೆ ತತ್ವಜ್ಞಾನ ಬರ್ತಿರ್ಲಿಕ್ಕೇನೆ. ತತ್ಕಲ್ಪಿತ ಅಯಂ ಸರ್ವೋ, ಅವನ ಕಲ್ಪನೆಯಾಗಿ ಮೂಡಿ ಬಂದಂತಹ ಎಲ್ಲವೂ ಕೂಡ ಏನು, ಬಾಹ್ಯಾಭ್ಯಂತರ ರೂಪ ಪ್ರಪಂಚ, ಇಡೀ ಪ್ರಪಂಚ, ಬಾಹ್ಯ ಪ್ರಪಂಚ, ಒಳಗಿನ ಪ್ರಪಂಚ, ಎಲ್ಲವೂ ಕೂಡ ಏನಾಗುತ್ತೆ, ನಿವರ್ತತೆ, ಹೋಗಿಬಿಡುತ್ತೆ. ಪ್ರತೀತಿ ಮಾತ್ರ ಶರೀರತ್ವ ಅನ್ಯಸ್ಯ ಪ್ರತ್ಯೇತುರಭಾವ, ಏಕೆ ಬೇರೆ ಶರೀರ ಅಂತ ಇಲ್ಲ. ಸ್ವಪ್ನದಲ್ಲಿ ಹೇಗೆ ಕಾಣತಕ್ಕಂಥ ಪದಾರ್ಥಗಳು ಕೇವಲ ಕಲ್ಪಿತನೋ ಆ ರೀತಿಯಲ್ಲಿ ಇವು ಕೂಡ ಕಲ್ಪನೆ. ಅನ್ಯಸ್ಯ ಪ್ರತ್ಯೇತುರ ಅಭಾವ, ತಿಳ್ಕೊಳ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿಯೂ ಇಲ್ಲ, ತಿಳಿಯಲ್ಪಡ್ತಕ್ಕಂಥ ವ್ಯಕ್ತಿಗಳು ಇಲ್ಲ, ತಿಳಿತಕ್ಕಂಥ ವ್ಯಕ್ತಿಯೂ ಇಲ್ಲ, ತಿಳಿಯಲ್ಪಡ್ತಕ್ಕಂಥ ವ್ಯಕ್ತಿಗಳು ಇಲ್ಲ. ಆದ್ದರಿಂದ ಒಬ್ಬನೇ ಒಬ್ಬ ಜೀವ ಅಂತ ಹೇಳಿದರು. ಈಶ್ವರ ಭೇದಶ್ಚಾಪಿ ತೇನೈವ ಕಲ್ಪಿತತ್ವ, ಮತ್ತು ಈಶ್ವರ ಭೇದ ಕೂಡ ಅದು ಹೋಗಿಬಿಡುತ್ತೆ, ತಾನೇ ಈಶ್ವರ ಬ್ರಹ್ಮ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಇದೇಕಜೀವವಾದಿನ ಮತ ಇದು ಏಕಜೀವಿವಾದಿಗಳ ಮತ, ಸರಿಯಾಗಿ ನೆನಪಿಟ್ಕೋಬೇಕು. ಏಕಏವ ಬ್ರಹ್ಮ ಪ್ರತಿಬಿಂಬೋ ಜೀವ ಅನ್ಯೇ ಜೀವಾ ಜಡವತ್ ಸ್ವರೂಪೇಣ ಇವ ಕಲ್ಪಿತಾ ಯಥಾ ಸ್ವಪ್ನೆ ಯಥಾವ ಚಿತ್ರಭಿತ್ತೌ ತತ್ರ ಯಹ ಪರಮಾರ್ಥತೋ ಜೀವ ತತ್ರ ತಸ್ಯ ತತ್ವಜ್ಞಾನೋದಯೇ ತತ್ಕಲ್ಪಿತೋಯಂ ಸರ್ವೋ ಬಾಹ್ಯಾಭ್ಯಂತರ ರೂಪ ಪ್ರಪಂಚೋ ನಿವರ್ತತೆ ಪ್ರತೀತಿ ಮಾತ್ರ ಶರೀರತ್ವಾತ್ ಅನ್ಯಸ್ಯ ಪ್ರತ್ಯೇತುರಭಾವಾತ್. ಈಶ್ವರ ಭೇದಶ್ಚಾಪಿ ತೇನೈವ ಕಲ್ಪಿತತ್ವಾತ್ ಇತ್ಯೇಕಜೀವವಾದಿನಾಂ ಮತಂ. ಇನ್ನು ಬಹುಜೀವವಾದಿನಂತೂ ಬಹುಜೀವವಾದಿಗಳಿದ್ದಾರೆ. ಈಗ ಅವರೇ ಹೇಳ್ತಾರೆ, ಮುಖಮಿವ ಅನೇಕೇಶು ದರ್ಪಣೇಶು ಅನೇಕ ಅವಿದ್ಯಾಸು ಪ್ರತಿಬಿಂಬಿತಂ ಬ್ರಹ್ಮ ಅನೇಕ ಜೀವ ಮಾಪ ಅನೇಕ ಜೀವ ಭಾವಂ ಆಪದ್ಯತೆ. ಒಬ್ಬ ಬ್ರಹ್ಮನ ಪ್ರತಿಬಿಂಬ ಒಬ್ಬೇ ಜೀವ ಅಂತ ಅವ್ರು ಹೇಳಿದರೆ ಇರೋದು ಒಬ್ಬ ಬ್ರಹ್ಮ, ಪ್ರತಿಬಿಂಬಗಳು ಅನೇಕ ಪ್ರತಿಬಿಂಬ ಇವೆ, ಅನೇಕ ಪ್ರತಿಬಿಂಬಗಳು. ಅವೆಲ್ಲ ಏನಾಗ್ತಾ ಇದೆ, ಬ್ರಹ್ಮ ಅನೇಕ ಜೀವಭಾವಂ ಆಪದ್ಯತೆ. ತತ್ರ ವಿಚ್ಛೇದ ಮಾತ್ರಂ ಆರೋಪಿತಂ, ತತ್ರ ವಿಚ್ಛೇದ ಮಾತ್ರಂ ಆರೋಪಿತಂ, ಅಲ್ಲೇನದು ಆರೋಪಿತವಾದದ್ದು ಯಾವುದು, ಭಿನ್ನತ್ವ ಮಾತ್ರ. ಜೀವಾಸ್ತು ಅನಂತಾಹ ಸ್ವರೂಪೇಣ ಸತ್ಯಾಯೇವ, ಜೀವರೆಲ್ಲ ಅನಂತರೇ, ಸ್ವರೂಪೇಣ ಸತ್ಯಾದವರೇ. ತಸ್ಯ ತದ ಯಶ್ಯ ತತ್ವಜ್ಞಾನ ಉತ್ಪದ್ಯತೆ ಸೊ ಅಪವರಜ್ಯತೆ. ಇಲ್ಲಿ ಇಂಪಾರ್ಟೆಂಟ್, ಎಲ್ಲರೂ ಒಬ್ಬನಿಗೆ ಮೋಕ್ಷ, ಅವ್ರ ಪ್ರಕಾರ ಏಕಜೀವ ಆಗಿದ್ದಾನೆ, ಅವನೊಬ್ಬನಿಗೆ ತತ್ವಜ್ಞಾನ ಬಂತು, ಎಲ್ಲ ಸಂಸಾರ ಹೊರಡು ಮುಕ್ತಿ ಆಗೋಯ್ತು ಎಲ್ಲರಿಗೂ, ಇರದೇ ಒಬ್ಬನಾದ್ರಿಂದ. ಇಲ್ಲಿ ಹಾಗಲ್ಲ, ಅನೇಕ ಜನ ಇದ್ದಾರೆ. ಒಬ್ಬೊಬ್ಬನಿಗೆ ತತ್ವಜ್ಞಾನ ಬರುತ್ತೆ, ಅವನು ಮಾತ್ರ ಮುಕ್ತನಾಗ್ತಾರೆ, ಉಳಿದವರಾಗೋದಿಲ್ಲ. ಗೊತ್ತಾಯ್ತು, ಒಬ್ಬೊಬ್ಬನೇ ಮುಕ್ತನಾಗ್ತಾ ಹೋಗ್ತಾನೆ. ಅಲ್ಲಿ ಪ್ರಕಾರ ಒಬ್ಬನೇ ಇದ್ದಾನೆ, ಅವನೊಬ್ಬನ ಮುಕ್ತಾರ ಮುಗಿದೋಯ್ತು ಕತೆ, ಎಲ್ಲರೂ ಮುಗಿದಂತೆ ಲೆಕ್ಕ. ಇಲ್ಲಿ ಒಬ್ಬೊಬ್ಬರಿಗೆ ಮುಕ್ತಿಯಾಗಬೇಕು. ತತ್ರ ಸತ್ಯ ತತ್ವಜ್ಞಾನ ಬುದ್ಧಿ ಎಷ್ಟಸ್ಯ ತತ್ರ ಎಷ್ಟ ತತ್ವಜ್ಞಾನ ಉತ್ಪದ್ಯತೆ ಸೋ ಅಪವ್ರಜ್ಯತೆ ಅನ್ನೇ ಸಂಸಾರಂತೀತಿ. ಉಳಿದವರೆಲ್ಲ ಎಂಥವರು ಸಂಸಾರದ ಉಳ್ಕೊಂಡ್ಬಿಡ್ತಾರೆ. ಹಾಗೇನೆ ಭೇದಾಭೇದವಾದಿನೋಪಿ ತ್ರಿವಿಧ, ಭೇದಾಭೇದವಾದಿಗಳು ಕೂಡ ಎಷ್ಟು ವಿಧ? ಮೂರು ವಿಧ ಇದ್ದಾರೆ. ಮೊದಲೇದೇನೀಗ ಐಕ್ಯ ಜೀವವಾದಿಗಳು, ಐಕ್ಯದ ಪಕ್ಷ ಹಿಡಿದು ಅದ್ವೈತಿಗಳು ಒಂದು ಗುಂಪು, ಭೇದಾಭೇದವಾದಿಗಳು ಒಂದು ಗುಂಪು, ಅದ್ವೈತಿಗಳಲ್ಲಿ ಎರಡು ಗುಂಪು. ಏನಂತ? ಏಕಜೀವವಾದಿಗಳು ಮತ್ತು ಬಹುಜೀವವಾದಿಗಳು ಅಂತೇಳಿ. ನೆಕ್ಸ್ಟ್ ಬರೋದು ಯಾರೀಗ? ಭೇದಾಭೇದವಾದಿಗಳು. ಭೇದಾಭೇದವಾದಿಗಳು ಅಂದ್ರೆ ಏನು? ಅವರು ಬರೀ ಅಭೇದವಾದಿ, ಅದ್ವೈತಿಗಳು ಅಂದ್ರೆ ಬರೀ ಅಭೇದವಾದಿಗಳು. ಇವರು ಭೇದ ಪ್ಲಸ್ ಅಭೇದ ಎರಡೂ ಒಬ್ಬರು ಏನಂತ ಕರೀತಾರೆ? ಭೇದಾಭೇದವಾದಿಗಳು ಅಂತ ಹೆಸರು. ಭೇದಾಭೇದವಾದಿನೋಪಿ ತ್ರಿವಿಧ, ಅವರು ಮೂರು ಜನ ಇದ್ದ, ಮೂರು ವೆರೈಟಿ ಇದ್ದಾರೆ ಅದರೊಳಗೆ. ತತ್ರ ಏಕೆ, ತತ್ರ ಏಕೆ ವರ್ಣಯಂತಿ, ಅಲ್ಲಿ ಕೆಲವರು ಹೇಳ್ತಾರೆ, ಸರ್ವ ಒಂದು ಗುಂಪಿನವ್ರು ಹೇಳ್ತಾರೆ, ಸಾರ್ವಜ್ಞಾದಿ ಗುಣೋಪೇತಂ ಸರ್ವದೋಷ ದೂರಂ ಬ್ರಹ್ಮ ಸಚ್ಚಕ್ತಿ ಚಿಚ್ಚಕ್ತಿ ಯೋಗಾದ್ವಿವಿಧಂ. ಒಬ್ಬನೇ ಒಬ್ಬ ಬ್ರಹ್ಮ ಇದ್ದಾನೆ, ಸಾರ್ವಜ್ಞಾದಿ ಗುಣೋಪೇತಂ, ಅವ್ರ ಪ್ರಕಾರ ಬ್ರಹ್ಮ ನಿರ್ಗುಣನಲ್ಲ, ಸರ್ವಜ್ಞಾದಿ ಗುಣನ ಹೊಂದಿಬಿಟ್ಟಿದ್ದಾನೆ. ಸರ್ವದೋಷ ದೂರಂ, ಎಲ್ಲ ಕಡೆ ದೋಷ ದೂರವನ್ನಾಗಿದ್ದಾನೆ. ಸಚ್ಚಕ್ತಿ ಚಿಚ್ಚಕ್ತಿ ಯೋಗಾದ್ವಿವಿಧಂ, ಆ ಬ್ರಹ್ಮ ಎರಡು ವಿಧ ಮತ್ತೆ, ಸಚ್ಚಕ್ತಿ ಹೊಂದಿರೋ ಬ್ರಹ್ಮ, ಚಿಚ್ಚಕ್ತಿ ಹೊಂದಿರೋ ಬ್ರಹ್ಮ ಅಂತೇಳಿ. ಸಚ್ಚಕ್ತಿ ಹೊಂದಿರೋ ಬ್ರಹ್ಮ, ಚಿಚ್ಚಕ್ತಿ ಹೊಂದಿರೋ ಬ್ರಹ್ಮ. ಸಚ್ಚಕ್ತಿ ಅಂದರೆ ಬರೀ ಸತ್ಶಕ್ತಿ ಇರುವಿಕೆ, ಚಿಚ್ಚಕ್ತಿ ಅಂದರೆ ತಿಳಿಯುವಿಕೆ. ಇರುವಿಕೆಯ ಒಂದು ಬ್ರಹ್ಮ ಒಬ್ಬ, ತಿಳಿಯುವಿಕೆಯ ಬ್ರಹ್ಮ ಒಬ್ಬನಿದ್ದಾನೆ. ಅಂದರೆ ಇರುವಿಕೆಯ ಶಕ್ತಿ ಇರೋದು ಒಬ್ಬ ಬ್ರಹ್ಮನಿಗೆ, ತಿಳಿಯುವಿಕೆ ಶಕ್ತಿ ಇರೋದು ಇನ್ನೊಬ್ಬ ಬ್ರಹ್ಮನಿಗೆ. ತತ್ರ ಸಚ್ಚಕ್ತಿಕಂ ಜಗದ್ ಉಪಾದಾನ ಕಾರಣಂ ಭವತಿ, ಅಲ್ಲಿ ಸಚ್ಚಕ್ತಿಕವಾದ ಬ್ರಹ್ಮ ಇದ್ದಾನಲ್ಲ, ಆ ಬ್ರಹ್ಮ ಏನಾಗಿಬಿಡ್ತಾನೆ? ಜಗತ್ತಿಗೆ ಉಪಾದಾನ ಕಾರಣ ಆಗಿಬಿಡ್ತಾನೆ. ಜಗತ್ತ ಸತ್ಯಮೇವ, ಜಗತ್ತು ಸತ್ಯನೇ, ಜಗತ್ತು ಸುಳ್ಳಲ್ಲ. ಚಿಚ್ಛಕ್ತಿಕಂತೂ ಚಿಚ್ಛಕ್ತಿಯ ಬ್ರಹ್ಮ ಇದ್ದಾನಲ್ಲ, ಅನಾದ್ಯ ಅಂತಃಕರಣ ಅಂತಃಕರಣ ಉಪಾಧಿ ಪರಿಚ್ಛಿನ್ನಂ ಜೀವೇಶ್ವರ ಭಾವಂ ಆಪದ್ಯತೆ. ಇನ್ನೊಬ್ಬನಿದ್ದಾನಲ್ಲ, ಅನೇಕ ಜೀವಾದ ಜೀವಭಾವನ ಹೊಂದಿಬಿಡ್ತಾನೆ. ಅದು ಎರಡು ಭಾಗ ಮಾಡಿಕೊಂಡ ಬ್ರಹ್ಮನಲ್ಲಿ, ಒಂದು ಭಾಗ ಸಚ್ಛಕ್ತಿ ರೂಪ, ಇನ್ನೊಂದು ಭಾಗ ಚಿಚ್ಛಕ್ತಿ ರೂಪ. ಸಚ್ಛಕ್ತಿ ರೂಪವಾದ ಬ್ರಹ್ಮವೆಲ್ಲ ಜಗತ್ತಾಗಿ ಕನ್ವರ್ಟ್ ಆಗಿಬಿಡ್ತಾನೆ, ಟ್ರಾನ್ಸ್ಫಾರ್ಮ್ ಆಗಿಬಿಡ್ತಾನೆ, ಹಾಲು ಮೊಸರಾದಂತೆ. ಚಿಚ್ಛಕ್ತಿ ರೂಪ ಬ್ರಹ್ಮ ಏನಾಗ್ತಾನೆ? ಅನೇಕ ಜೀವರಾಗಿ ಕಾಣಿಸ್ತಾನೆ. ಗೊತ್ತಾಯ್ತಾ? ಜೀವೇಶ್ವರ ಭಾವಂ ಆಪದ್ಯತೆ ಯಥಾ ಏಕಮೇವ ಆಕಾಶಂ, ಅದಕ್ಕೆ ದೃಷ್ಟಾಂತ ಮತ್ತೆ. ಯಥಾ ಏಕಮೇವ ಆಕಾಶಂ ಘಟ ಮಠಾದಿ ಉಪಾಧಿ ಪರಿಚ್ಛಿನ್ನಂ ಘಟಾಕಾಶಾದಿ ಭಾವಂ. ಹೇಗೆಂದ್ರೆ ಒಂದೇ ಆಕಾಶ ಇದೆ, ಒಂದು ದೊಡ್ಡ ಮಠ ಕಟ್ಟಿಸಿದ್ರು, ಮಠದ ಹಾಗಿನ ಆಕಾಶ ಘಟ ಇದೆ, ಘಟಾಕಾಶ. ಈ ರೀತಿ ಆಕಾಶ ಒಂದೇ ಆದರೂ ಕೂಡ ಮನೆ ಮಠ ಇತ್ಯಾದಿ ಭೇದದಿಂದ ಅನೇಕ ರೀತಿ ಭೇದ ಹೊಂದುತ್ತ ಹಾಗೆ ಇಲ್ಲಿ ಏನಾಗ್ತಾರೆ? ಇವರು ಅನೇಕ ಜೀವರಾಗಿ ಕಾಣಿಸ್ತಾರೆ. ಆಕಾಶ ಒಂದೇ, ಬ್ರಹ್ಮ ಒಬ್ಬನೇ, ಜೀವರು ಅನೇಕ, ಅನೇಕ ಘಟಪಟಗಳಿದ್ದ ಹಾಗೆ ಅಂತ ಹೇಳಿದ. ಘಟಾಕಾಶ ಅತಿಭಾವ ತತ್ರ ಈಶ್ವರ ಅವಿಲುಪ್ತ ಜ್ಞಾನತ್ವ ನ ಸಂಸಾರತಿ. ಅಲ್ಲಿ ಈಶ್ವರನಿಗೆ ಸಂಸಾರ ಇಲ್ಲ. ಏಕೆ? ಅವಿಲುಪ್ತ ಜ್ಞಾನತ್ವ, ಲುಪ್ತ ಜ್ಞಾನ, ವಿಲುಪ್ತ ಜ್ಞಾನ, ಅವಿಲುಪ್ತ ಜ್ಞಾನ ಏನಿಲ್ಲ ಈಶ್ವರನಿಗೆ, ಜ್ಞಾನ ಲೋಪ ಇಲ್ಲ. ಅದರಿಂದಾಗೇನೆ ಅವನೆಂದು ಸಂಸಾರ ಇಲ್ಲ ಈಶ್ವರನಿಗೆ. ಕೇವಲ ಉಪಾಧಿ ಸಂಬಂಧಾತ್, ಕೇವಲ ಉಪಾಧಿ ಸಂಬಂಧದಿಂದಾಗಿ ಜಗತ್ಸರ್ಚರಾದಿ ಕ್ರಿಯಾವೇಶಂ ಅನುಭವತಿ. ಉಪಾಧಿ ವಶದಿಂದಾಗಿ ಜಗತ್ಸೃಷ್ಟಿ ಮೊದಲಾದ ಕಾರ್ಯಗಳನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಜೀವಾಸ್ತು, ಜೀವರುಗಳಿದ್ದಾರಲ್ಲ ಬಹವಹ, ಅನೇಕ ಜನ ಜೀವರಿದ್ದಾರೆ. ಅಜ್ಞಾನ ಮಿಥ್ಯಾಜ್ಞಾನ ತತ್ ಸಂಸ್ಕಾರ ಕಾಮ ಕರ್ಮಾದಿವಶಾತ್, ಆ ಜೀವರಿಗೆ ಏನೇನು ಗಂಟು ಬಿದ್ದಿದೆ? ಅಜ್ಞಾನ ಮಿಥ್ಯಾಜ್ಞಾನ ತತ್ ಸಂಸ್ಕಾರ ಕಾಮ ಕರ್ಮಾದಿವಶ ಸತ್ಯಮೇವ ಅಂತಃಕರಣ ಧರ್ಮಾನ್, ಸತ್ಯಾನೇವ ಅಂತಃಕರಣ ಧರ್ಮಾನ್ ದುಃಖಾದೀನ್ ಆತ್ಮನಿ ಆರೋಪ್ಯ ಸಂಸಾರಂತಿ. ಅಂತಃಕರಣ ಧರ್ಮಗಳೆಲ್ಲ ದುಃಖಾದಿಗಳು ಸತ್ಯನೇ, ಆದರೆ ಪ್ರಾಬ್ಲಮ್ ಎಲ್ಲಿದೆ ಅಂದರೆ ಅದು ಜೀವನ ಸ್ವರೂಪ ಅಂತ ತಿಳ್ಕೊಳ್ಳೋದು ಮಾತ್ರ ಭ್ರಮೆ. ಏವಂ ಭೇದಾಭೇದಯೋ ಸತ್ವೇಪಿ, ಈಗ ಭೇದಾಭೇದ ಎರಡೂ ಉಳ್ಕೊಂಡ್ಬಿಡ್ತು. ಅಭೇದ ಸ್ವಾಭಾವಿಕೋ ಭೇದಸ್ಥ ಉಪಾಧಿಕ, ಜೀವ ಈಶ್ವರ ಎಲ್ಲರಿಗಿರ್ತಕ್ಕಂಥ ಅಭೇದ ಮಾತ್ರ ನ್ಯಾಚುರಲ್. ಈ ಭೇದ ಏನದು? ಉಪಾಧಿಯಿಂದಾಗಿ ಬಂದಿದೆ. ಉಪಾಧಿ ಅಂದರೆ ಏನೋ ಒಂದು ಕಾರಣ, ಯಾವುದೋ ಒಂದು ಕಾರಣದಿಂದ ಭೇದ ಕಾಣಿಸ್ತಾ ಇದೆ ಹೊರತು ವಸ್ತುತಃ ಭೇದ ಇಲ್ಲ. ತತ್ರ ಯಶ್ಯ ನಿವೃತ್ತ ಕರ್ಮ ಸಮುಚ್ಚಿತ ಐಕ್ಯ ಜ್ಞಾನೇನ ಉಪಾಧ್ಯಾಧಿಕಮತ್ಯತ್ಯಂತಂ ವಿನಶ್ಯತಿ ಸಹ ತತ್ಕೃತ ಭೇದ ನಾಶಾತ್ ಸ್ವಾಭಾವಿಕಂ ಬ್ರಹ್ಮಭಾವಮಾಪದ್ಯತೆ. ಅನೇಕ ಜೀವರೂಪ ಹೊಂದಿರತಕ್ಕಂಥ ಬ್ರಹ್ಮ ಏನಿದ್ದಾನೆ, ತತ್ರ ಯಶ್ಯ ಯಾವ ಜೀವರೂಪಕ್ಕೆ ನಿವೃತ್ತ ಕರ್ಮ ಸಮುಚ್ಚಿತ ಐಕ್ಯ ಜ್ಞಾನೇನ ಉಪಾಧ್ಯಾಧಿಕಂ ಅತ್ಯಂತಂ ವಿನಶ್ಯತಿ. ನಿವೃತ್ತ ಕರ್ಮಾನುಷ್ಠಾನ ಮಾಡಿದ, ಐಕ್ಯ ಜ್ಞಾನವನ್ನು ಪಡೆದ. ಅದರಿಂದಾಗಿ ಏನಾಯ್ತಾಗ ಉಪಾಧಿ ಎಲ್ಲ ಹೊರಟೋಗಿಬಿಡುತ್ತೆ. ಆಗ ತತ್ಕೃತ ಭೇದ ನಾಶ, ಭೇದ ಎಲ್ಲಿಂದ ಬಂದಿತ್ತು, ಉಪಾಧಿಯಿಂದಾಗಿ ಭೇದ ಬಂದಿತ್ತು, ಉಪಾಧಿ ಹೋಗಿಬಿಡ್ತು. ಉಪಾಧಿ ಯಾತಕ್ಕೆ ಹೋಯಿತು ಅಂದರೆ ನಿವೃತ್ತ ಕರ್ಮ ಸಮುಚ್ಚಿತ ಐಕ್ಯ ಜ್ಞಾನೇನ. ಐಕ್ಯ ಜ್ಞಾನ ಜೊತೆಗೆ ನಿವೃತ್ತ ಕರ್ಮ ಅನುಷ್ಠಾನ ಎರಡು ಸೇರಿಬಿಟ್ಟಿದ್ದರಿಂದ ಏನಾಯ್ತು, ಅದಕ್ಕೀಗ ಉಪಾಧಿ ಹೊರಟೋಯ್ತು. ಉಪಾಧಿ ಹೊರಟಷ್ಟು ಏನಾಯ್ತು, ಈಗ ಸ್ವಾಭಾವಿಕಂ ಬ್ರಹ್ಮಭಾವ ವಾಪದ್ಯತೆ, ಪುನಃ ಬ್ರಹ್ಮ ಆಗಿಬಿಟ್ಟ ಜೀವ, ಏನಾಗಿಬಿಟ್ಟ ಈಗ ಬ್ರಹ್ಮನಾಗಿಬಿಟ್ಟ. ಯಾವ ದೃಷ್ಟಾಂತ ಏನಂದ್ರೆ ಘಟ ಆಕಾಶ ಇತ್ತು, ಘಟ ಬಡದೋಯ್ತು, ಏನಾಯ್ತಾಗ ಆಕಾಶ ಸೇರ್ಕೊಂಡ್ಬಿಡ್ತು, ಮೂರಾಕಾಶಕ್ಕೆ ಐಕ್ಯ ಬಂದ್ಬಿಡುತ್ತೆ ಅಷ್ಟೇ. ಇಷ್ಟ ಅವನು ವಾದ. ಇದೆಲ್ಲ ಆಚಾರ ಉಪಾಧಿ ಖಂಡದಲ್ಲಿ ಹೇಳಿಬಿಟ್ಟಿದ್ದಾರೆ, ಆಗ್ಲೇನೆ ವಿಸ್ತಾರವಾಗಿ ಹೇಳ್ತಾರೆ. ಪ್ರಕರಣ ಆದ್ರಿಂದ ಒಂದೊಂದು ಅಂಶ ಹೇಳಿದ್ದು ಡಿಟೇಲ್ ಎಲ್ಲ ಖಂಡನ ಮಾಡ್ತಾರೆ. ಅದನ್ನ ತಿಳ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕಿದೆ, ಅದು ಮನೇಲಿ ಓದ್ಕೊಂಡ್ಬರ್ಬೇಕಲ್ಲ. ಇವತ್ತು ನಾಳೆ ಉಪಾಧಿ ಕಾಣಿಸ್ರು ಓದ್ಕೊಂಬಂದ್ಬಿಟ್ರೆ ಕಂಟಿನ್ಯೂಷನ್ ಬರುತ್ತೆ. ಅನ್ನೇತ ವ್ಯಾಚಕ್ಷತೆ ಇನ್ನೊಂದು ಗುಂಪು. ಅದರಲ್ಲಿ ಎಲ್ಲ ಗುಂಪಿದ್ದಾರೆ, ಮೂರು ವಿಧ ಅಂತ ಹೇಳಿದ್ರಲ್ಲ. ಸೆಕೆಂಡ್ ಟೈಪ್ ಆಫ್ ಭೇದಾವೇದವಾದಿಗಳು ಏನು ಹೇಳ್ತಾರೆ ಅಂದರೆ, ಏಕಶ್ಚೈವ ಬ್ರಹ್ಮಣೋ ಅನೇಕೇ ಸ್ವಾಭಾವಿಕ ಏವ ಅಂಶಾಹ ಜೀವಾಹ ನತು ಔಪಾಧಿಕಾಹ. ಒಬ್ಬ ಬ್ರಹ್ಮ ಇದ್ದಾನೆ, ಅದಕ್ಕೆ ಅನೇಕ ಅಂಶಗಳು ಉಂಟು, ಅವೆಲ್ಲ ಜೀವರು, ಅವೆಲ್ಲ ಸ್ವಾಭಾವಿಕ ಅಂಶಗಳೇ ಹೊರತು ಔಪಾಧಿಕ ಅಂಶಗಳಲ್ಲ. ಅವನೇನು ಹೇಳಿದ್ದ, ಉಪಾಧಿಯಿಂದಾಗಿ ಭೇದ ಬಂದಿತ್ತು ಅಂತ ಹೇಳಿದ್ರು. ಉಪಾಧಿ ಇಲ್ಲ ಇಲ್ಲಿ, ನ್ಯಾಚುರಲಿ ಭೇದ ಇದೆ. ಅಥೋ ಭೇದಾಭೇದಯೋ ಸ್ವಾಭಾವಿಕತ್ವಾತ್, ಅವು ಭೇದ ಮತ್ತು ಅಭೇದ ಎರಡೂ ಸ್ವಾಭಾವಿಕವಾಗಿರೋದ್ರಿಂದ ಮುಕ್ತಾವಪಿ ಭಿನ್ನಾಭಿನ್ನ ಏವ ಜೀವಾಹ. ಮುಕ್ತಿಯಲ್ಲೂ ಕೂಡ ಪೂರ್ತಿ ಐಕ್ಯ ಹೊಂದದಲ್ಲಿ ಹೇಗಿರ್ತಾರೆ, ಭಿನ್ನಾಭಿನ್ನರಾಗೇ ಇರ್ತಾರೆ. ಅವ್ರ ಪ್ರಕಾರ ಏನಾಯ್ತು, ಭೇದ ಕಲ್ಪಿತವಾದ್ರಿಂದ ಭೇದ ಹೋಗಿಬಿಟ್ಟು ಅಭೇದ ಹೊಂದಿಬಿಡ್ತಾರೆ. ಇಲ್ಲಿ ಹಾಗಲ್ಲ, ಭೇದಾಭೇದನೇ ಸತ್ಯ ಆದ್ರಿಂದ ಮುಕ್ತಿಯಲ್ಲಿ ಏನು ಉಳಿಯುತ್ತೆ, ಭೇದಾಭೇದನೇ ಉಳಿಯುತ್ತೆ. ಇದು ಎರಡನೇ ಗುಂಪಿನವರು. ಕೇವಲ ಅನಾದಿ ನಿಮಿತ್ತಂ ದುಃಖಾಧಿಕಂ ಆನಂದಾದ್ಯಾವರಣಂಚ ಜ್ಞಾನಕರ್ಮಾಭ್ಯ ಕರ್ಮಭ್ಯಾಂ ನಿವರ್ತತೆ ಇತಿ. ಕೇವಲ ಅಜ್ಞಾನಾದಿ ನಿಮಿತ್ತಂ ದುಃಖಾಧಿಕಂ, ಅಜ್ಞಾನಾದಿ ನಿಮಿತ್ತ ದುಃಖಾದಿಗಳು ಬಂದಿದ್ವಲ್ಲ, ಅವಳು ಆನಂದಾದಿ ಆವರಣಂಚ, ಆನಂದಾದಿಗಳಿಗೆ ಆವರಣ ಆಗಿಬಿಟ್ಟಿತ್ತದು, ಅದೆಲ್ಲ ಹೋಗಿಬಿಡುತ್ತೆ. ಯಾವುದರಿಂದ ಹೋಗುತ್ತೆ, ಜ್ಞಾನ ಕರ್ಮಾಭ್ಯಾಮ್ ಕರ್ಮಭ್ಯಾಮ್, ಜ್ಞಾನ ಮತ್ತು ಕರ್ಮ ಎರಡು ಸೇರಿಬಿಟ್ಟ ಏನಾಯ್ತು, ಈಗ ಹೊರಟೋಯ್ತು ಇತಿ. ಇದು ಎರಡನೇ ಗುಂಪಾಯ್ತು. ಈಗ ಅಪರೇತು ಮನ್ಯಂತೆ ಮೂರನೇ ಗುಂಪು. ಭೇದಾಭೇದವಾದಿಗಳು ಮೂರು ವೆರೈಟಿ ಇದೆಯಲ್ಲ, ಮೂರನೇ ಹೇಳ್ತಾರೆ. ಜೀವ ಬ್ರಹ್ಮಾಭಿನ್ನಾಹ, ಜೀವರೆಲ್ಲ ಬ್ರಹ್ಮನಿಂದ ಭಿನ್ನರಾದವರೇ ಆಗಿದ್ದಾರೆ. ಭೇದಸ್ತುನ ಕಲ್ಪಿತೋ ನ ಉಪಾಧಿ ಚ ಉಪಾಧಿಕ. ಭೇದ ಕಲ್ಪಿತನೂ ಅಲ್ಲ ಉಪಾಧಿಕನೂ ಅಲ್ಲ, ಭೇದ ಕಲ್ಪಿತ ಅಲ್ಲ ಉಪಾಧಿಕ ಅಲ್ಲ. ನಾಪಿ ಅಂಶಾಂಶಿ ಭಾವ ನಿಮಿತ್ತ, ಅಂಶಾಂಶಿ ಭಾವನೂ ಇಲ್ಲ. ಕಿಂತು ಅತಿರೇಕ ನಿಮಿತ್ತ ಏವ ಅನ್ಯತ್ ಸಮಾನಮಿತಿ. ಅದು ವ್ಯತಿರಿಕ್ತವಾದ ಒಂದು ಅತಿರೇಕವನ್ನು ಅದೇನು ಎಕ್ಸ್ಪ್ಲೇನ್ ಮಾಡ್ತಾರೆ ಮುಂದೆ. ಅತಿರೇಕದ ಕಾರಣದಿಂದಾಗಿ ಅದು ಬಂದಿದೆ ಅಷ್ಟೇ, ಮುಂದೆ ಏನಾಗುತ್ತೆ ಅದು ಹೋಗಿಬಿಡುತ್ತೆ. ಭೇದ ಕೊನೆಗೆ ಉಡುದ್ದೇನು, ಇಲ್ಲಿ ಅಭೇದ ಕಾಡಿಸ್ತು, ಇಲ್ಲಿ ಭೇದ ಕಾಡಿಸ್ತು, ಅಲ್ಲಿ ಅಭೇದ ಇದೆ, ಒಟ್ಟು ಏನಂತ ಕರಿತೀವಿ ನಾವು ಅದನ್ನು ಭೇದಾಭೇದ ಅಂತ ಕರಿತೀವಿ ಅಂತ ಅವನು ಹೇಳಿದ. ಇಷ್ಟೆಲ್ಲ ಗುಂಪಾಯ್ತು. ಈಗ ಎಲ್ಲಿಂದ ಶುರುವಾಯಿತು, ಮಾಯಾವಾದಿಗಳು, ಅದರಲ್ಲಿ ಏಕಜೀವವಾದಿಗಳು, ಬಹುಜೀವವಾದಿಗಳು, ಆಮೇಲೆ ಭೇದಾಭೇದವಾದಿಗಳು, ಅದರಲ್ಲಿ ಮೂರು ವಿಧ ಒಟ್ಟು, ಅವರೆರಡು ಇವರು ಮೂರು, ಒಟ್ಟಾಯ್ತು ಎಷ್ಟಾಯ್ತು, ಈಗ ಐದು ವೆರೈಟಿ ಆಯ್ತು. ಫಸ್ಟ್ ಯಾವುದು ಹೇಳಬೇಕಂತ ಕೂತ್ರನೀಗ ಏಕಜೀವವಾದಿಗೆ ಹೇಳಬೇಕು. ಅದನ್ನ ಹೇಳ್ತಾರೆ, ತತ್ ನತಾವದ್ ಏಕಜೀವವಾದೋ ಯುಜ್ಯತೆ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇಲ್ಲದ ವಾಕ್ಯ ಓದ್ಬಿಟ್ರೆ ಅರ್ಥ ಆಗ್ತಿದ್ದಿಲ್ಲ, ಇದ್ದಕ್ಕಿದ್ದಾಗ ಆಚಾರ ಮಾತು ಬಂತೀಗ. ಹಿಂದೆ ಕಂಟಿನ್ಯೂಸ್ ತಕ್ಷಣ ಬಂತು, ಇಷ್ಟೇ ಹೇಳ್ಬೇಕು, ಇಷ್ಟೆಲ್ಲ ಗೊತ್ತಿರಬೇಕು ಅಂತ ಯಾರು ಹೇಳ್ತಾರೆ. ಇದು ಪೀಠಿಕೆ, ಇದಿಷ್ಟು ವಾಕ್ಯ ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟು ಏನು ಕೊಡಬೇಕು, ಪ್ರಿಯಾಂಬಲ್ ಕೊಡಬೇಕು ಅಂತ. ಇದಿಷ್ಟು ಕೊಟ್ರಿ, ಇದು ಗೊತ್ತಾಗದ್ರೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಗುರುಭಾವೊಂಬೆ ಜಯಂತಿ ಪಾತ್ಯಶ್ರೀ ಪ್ರೀತಿರ್ಥವ. ಇದು ಏಕಜೀವಾದ ಇಲ್ಲಿ ಎಲ್ಲಿಂದ ಬಂತೀಗ ಅಂತ ಕಡೆ ಹಿಂದೆಲ್ಲ ಹಿಸ್ಟ್ರಿ ನೋಡ್ಕೋಬೇಕಾಗ. ಅದ್ವೈತಿಗಳು ಅಂತಿದ್ದಾರೆ, ಅದರಲ್ಲಿ ಅದ್ವೈತಿಗಳು ಒಂದು ಗುಂಪು, ಭೇದಾಭೇದವಾದಿಗಳು ಇನ್ನೊಂದು ಗುಂಪು. ಅದ್ವೈತಿಗಳಲ್ಲಿ ಎರಡು ವಿಧ, ಏಕಜೀವವಾದಿಗಳು, ಬಹುಜೀವವಾದಿಗಳು, ಇವರಲ್ಲಿ ಮೂರು ವಿಧ. ಅದರ ಮೊದಲೇ ವಿಧವನ್ನು ನೀ ಖಂಡನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾ ತಾವತ್ ಏಕಜೀವವಾದವೋ ಯುಜ್ಯತೆ ತಾವತ್ ಶಬ್ದ ಇಷ್ಟೇಳಿ ಏತೇಷು ಏಕಜೀವವಾದಿನೋ ಅತ್ಯಂತ ವಿರುದ್ಧ ಇತಿ ತನ್ನ ನಿರಾಕರಣ ಆದವು ಆರಭತೆ ನ ತಾವದಿತಿ. ಇಲ್ಲೂ ಒಂದು ಪ್ರಶ್ನೆ, ಈ ಕ್ರಮದ ನಿರಾಕರಣೆ ಮಾಡಬೇಕಾದ್ರೆ ಯಾವ ಕ್ರಮ ಇಟ್ಕೊಂಡಿದ್ದಾರೆ ಅಂದರೆ, ಏಕಜೀವವಾದಿಗಳು ಎಂಥ ಕ್ರಮ, ಅದು ಅತ್ಯಂತ ವಿರುದ್ಧ ಕ್ರಮ. ಒಬ್ಬನೇ ಒಬ್ಬ ಜೀವ ಇದ್ದಾನೆ ಎಂಬ ವಾದ ಮೇಲ್ನೋಟಕ್ಕೆ ತಪ್ಪು ಅಂತ ಅನಿಸ್ತು. ಅದಕ್ಕೆ ಏನು ಮಾಡ್ತಾರೆ, ಇದನ್ನು ಫಸ್ಟ್ ಖಂಡನೆ ಮಾಡ್ತಾರೆ. ನ ತಾವದ್ ಏಕಜೀವವಾದೋ ಯುಜ್ಯತೆ ತಾವತ್ ಶಬ್ದ ಕ್ರಮಾಪೇಕ್ಷ. ತಾವತ್ ಅಂದರೆ ಕ್ರಮದೊಳಗೆ, ಕ್ರಮವಾಗಿ ತಗೊಂಡಾಗ ವಿಚಾರ ಮಾಡಿದರೆ ಏಕಜೀವವಾದದ ಬಗ್ಗೆ ಮೊದಲು ಮಾತಾಡ್ತೇವೆ, ಅದು ಸರಿಯಲ್ಲ. ನಾ ಯುಜ್ಯತೆ ಪ್ರಮಾಣ ಶೂನ್ಯತ್ವ ತದ್ವಿರುದ್ಧತ್ವಾಚ್ಯ. ಸರಿಯಲ್ಲ ಅಂದ್ರೆ ಯಾತಕ್ಕೆ ಸರಿಯಲ್ಲ, ಯಾವುದೇ ಕಾರಣಕ್ಕೆ ಸರಿಯಿಲ್ಲ ಅಂತ ಹೇಳಿದ್ರೆ ಎರಡು ಕಾರಣ ಕೊಡಬೇಕಾದ್ರೆ, ಒಂದು ಪ್ರಮಾಣ ಶೂನ್ಯತ್ವ, ಪ್ರಮಾಣ ಕೊಡದೆ ಮಾತಾಡಿದರೂ ಕೂಡ ಅದು ಸರಿ ಗ್ರಾಹ್ಯ ಅಲ್ಲ. ಎರಡನೇದಾಗಿ ತದ್ವಿರುದ್ಧತ್ವಾಚ್ಯ, ವಿರುದ್ಧ ಪ್ರಮಾಣ ಕೊಟ್ಟರೂ ಸರಿಯಲ್ಲ. ಮಾರ್ಕ್ಸ್ ಕಾರ್ಡೇ ಕೊಡಲಿಲ್ಲ, ಆ ಸೀಟ್ ಕೊಡೋ ಚಾನ್ಸೇ ಇಲ್ಲ, ಯಾಕೆ ಆಧಾರ ಕೊಡಲಿಲ್ಲ, ಪಾಸಾಗಿ ಆಧಾರನೇ ಕೊಡಲಿಲ್ಲ. ಇನ್ನೊಬ್ಬರು ಕೊಟ್ಟ ಅದು ರ್ಯಾಂಕ್ ಮಾರ್ಕ್ಸ್ ಕಾರ್ಡ್, ಅದು ಅವ್ನು ಆರ್ಟ್ಸ್ ಸಬ್ಜೆಕ್ಟ್ ಕೊಡ್ತಿದ್ದಾನೆ, ಇಂಜಿನಿಯರಿಂಗ್ ಅಪ್ಡೇಟ್ ಮಾಡಿದೆ ಆರ್ಟ್ಸ್ ಸಬ್ಜೆಕ್ಟ್, ಅದೇನು ವಿರುದ್ಧ ಅದು. ಸಹಾಯಕ ಹೋಗ್ಬಿಟ್ಟು ಕೊಟ್ಟಿದ್ದು ಹೌದು, ಸರಿಯಾದ ಡಾಕ್ಯುಮೆಂಟ್ ಅಲ್ಲ ಹೋಗು ಅಂತ ಹೇಳ್ಬಿಟ್ಟು. ಸೊ ಪ್ರಾಮಾಣಿಕ, ಪ್ರಮಾಣ ಕೊಡದೆ ಹೋದರೆ ಪ್ರಾಮಾಣಿಕ ಅಲ್ಲ, ವಿರುದ್ಧವಾಗಿಬಿಟ್ರೆ ಅಪ್ರಾಮಾಣಿಕ. ಅಪ್ರಾಮಾಣಿಕ ಪ್ರಮಾಣ ವಿರುದ್ಧ ಎರಡಾಗಬೇಕೀಗ. ಮೊದಲನೇದು ಅಪ್ರಾಮಾಣಿಕ, ಪ್ರಮಾಣ ಶೂನ್ಯ ಇಜಿಕೊಳ್ತು ಅಪ್ರಾಮಾಣಿಕ, ಪ್ರಮಾಣವಿಲ್ಲದ್ದು ಅಂತ ಅರ್ಥ. ತದ್ವಿರುದ್ಧತ್ವ ಅಂದ್ರೇನು? ಪ್ರಮಾಣ ವಿರುದ್ಧವಾದದ್ದು ಅಂತ. ಎರಡರಲ್ಲಿ ಒಂದಿದ್ರೂ ಕಥೆ ಮುಗೀತು, ಎರಡು ಇದ್ರೆ ಪೂರ್ತಿ ಹೋಯ್ತಲ್ಲಿ. ನ ತಾವದ್ ಏಕಜೀವವಾದೋ ಯುಜ್ಯತೆ ನನು. ಇದರಿಂದ ಮಾತು ಹೇಳಿದ್ರಿಂದ ಎಲ್ಲೇ ಒಂದು ಖಂಡನೆ ಮಾಡಬೇಕಾದ್ರೆ ಎರಡು ಆಸ್ಪೆಕ್ಟ್ ನಮಗಿರಬೇಕು. ಪ್ರಮಾಣ ಕೊಟ್ಟಿದ್ದಾನೋ ಇಲ್ಲವೋ ಅದನ್ನು ಫಸ್ಟ್ ಇದು. ಸೆಕೆಂಡ್ ಕ್ವಾಲಿಟಿ ಏನು? ಕೊಟ್ಟ ಪ್ರಮಾಣ ಅನುಗುಣವೋ ವಿರುದ್ಧವೋ, ಎರಡು ಅಂಶ ನೋಡಿದ್ರೆ ಯಾವುದೇ ಖಂಡನೆ ಬೇಕಾದ ಅಂಶ ಅದು. ನಾನು ವಿಪ್ರತಿಪನ್ನಂ ಸರ್ವಂ ಜೀವಜಡಾತ್ಮಕಂ ಏಕಜೀವ ಅಜ್ಞಾನ ಪರಿಕಲ್ಪಿತ ದೃಶ್ಯತ್ವ ಸ್ವಪ್ನವದಿತ್ಯ ಅನುಮಾನ ಸದ್ಭಾವಾತ್ ಕಥಪತ್ರ ಪ್ರಮಾಣಾಭಾವ ಆಯ್ತು ಚೇತ್ ಅತ್ರ ವಕ್ತವ್ಯಂ. ಈಗ ಅವ್ರಿಗೆ ಏನ್ರಿ ಪ್ರಮಾಣ ಇಲ್ಲ ಅಂತೀರಲ್ಲ, ಪ್ರಮಾಣ ಕೊಟ್ಟಿಲ್ಲ ನೋಡಿ, ಕೊಡ್ತೀನಿ ನಾನೀಗ. ಏನು ಪ್ರಮಾಣ? ನಾನು ವಿಪ್ರತಿಪನ್ನಂ ಸರ್ವಂ, ವಿಪ್ರತಿಪನ್ನಂ ಅಂದ್ರೆ ವಿವಾದ ವಿಮತಂ ಅಂದ್ರೆ ಒಂದೇ, ವಿಗೀತಂ ಅಂದ್ರೆ ಒಂದೇ, ಇವೆಲ್ಲ ಇರು ಥಿಂಗ್ ಅಂಡರ್ ಡಿಸ್ಕಷನ್ ಅಂತ ಅರ್ಥ, ಇಶ್ಯೂ ಅಂಡರ್ ಡಿಸ್ಕಷನ್, ಅದಕ್ಕೆ ತಾತ್ಪರ್ಯ ಅಷ್ಟೇ. ವಿಪ್ರತಿಪನ್ನಂ ಸರ್ವಂ ಎಲ್ಲವೂ ಕೂಡ. ಏನು ಎಲ್ಲವೂ ಕೂಡ ಅಂದರೆ ಜೀವ ಜಡಾತ್ಮಕಂ, ಎಲ್ಲ ಜೀವ ಎಲ್ಲ ಜಡರಿಂದ ಕೂಡಿರತಕ್ಕಂಥ ಇಡೀ ಜಗತ್ತೇನಿದೆ ಇದೆಲ್ಲ ಏನಿದು? ಏಕಜೀವ ಅಜ್ಞಾನ ಪರಿಕಲ್ಪಿತಂ, ಒಬ್ಬನೇ ಜೀವನ ಅಜ್ಞಾನದಿಂದಾಗಿ ಪರಿಕಲ್ಪಿತವಾಗಿದೆ. ಯಾಕೆ? ದೃಶ್ಯತ್ವ ಇದು ಎದ್ಬಿಟ್ಟಿದ್ದಾರೆ, ವಿವತಂ ಮಿಥ್ಯಾ ದೃಶ್ಯತ್ವ, ಅದೇ ದೃಶ್ಯತ್ವ ಸ್ವಪ್ನವತ್, ಸ್ವಪ್ನ ಹೇಗೋ ಹಾಗೆ ಸ್ವಪ್ನದಲ್ಲಿ ಏನೇನೋ ಕಾಣಿಸ್ತಾ ಇದೆ. ಕಾಣಿಸ್ತಿರೋದೆಲ್ಲ ಯಾರಿಗೆ? ಒಬ್ಬನಿಗೆ ಅಷ್ಟೆ, ಒಬ್ಬನೇ ಸ್ವಪ್ನಿಗೆ. ಒಬ್ಬನೇ ಸ್ವಪ್ನ ಬಿದ್ದು ಏನೇನೋ ಕಾಣ್ತಾನೆ ಅವ್ರಿಗೆ, ನೋಡೋದು ಮಾತ್ರ ಒಬ್ಬನೇನೆ. ಒಬ್ಬನೇ ಅನೇಕ ವಿಧವಾದ ಸ್ವಪ್ನ ಹೇಗೆ ನೋಡ್ತಾನೋ, ಒಬ್ಬನೇ ಜೀವ ಅನೇಕ ವಿಧವಾದ ಜಗತ್ತನ್ನು ಕಾಣ್ತಾ ಇದ್ದಾನೆ. ಅಲ್ಲಿ ಸ್ವಪ್ನದಲ್ಲಿ ಏನಾಯ್ತು? ಸ್ವಪ್ನ ಕನಸು ಎದ್ದ, ಆಮೇಲೆ ಏ ಉಳಿದು ಒಬ್ಬನೇ ಅವನು, ಯಾರೂ ಇಲ್ಲ. ಅದೇ ರೀತಿಯೇ ಸಂಸಾರ, ಕನಸೆಲ್ಲ ಇದ್ದಾಗಿದೆ ಸಂಸಾರ. ಇದು ಹೋದಷ್ಟು ಏನಾಗುತ್ತೆ? ಈಗ ಒಬ್ಬನೇ ಇದ್ದೇನೆ ಅಂತ ಗೊತ್ತಾಗುತ್ತೆ. ಎಷ್ಟು ಸುಲಭವಾದ ಅನುಮಾನ ಇದೆ, ಪ್ರಮಾಣ ಇಲ್ಲ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳ್ತಾನೆ. ಇತ್ತು ಅನುಮಾನ ಸದ್ಭಾವ ಕಥಮತ್ರ ಪ್ರಮಾಣಾಭಾವ ಆಯ್ತು ಚೇತ್ ಅತ್ರ ವಕ್ತವ್ಯಂ. ಈ ರೀತಿ ಹೇಳಿದರೆ ಉತ್ತರ ಕೊಡೋದು. ನಾವು ಈ ಪ್ರಶ್ನೆ ಕೇಳ್ತೇವೆ ಈಗ. ಏವಂ ಅನುಮಿಮಾನೇನ ಸರ್ವಸ್ಯ ಕಲ್ಪಕೋ ಜೀವೋ ಅಮುಕ್ತ ಇತಿ ನಿಶ್ಚಿತೋ ನವ. ಈಗ ಅತ್ರ ವಕ್ತವ್ಯ ಏವಂ ಅನುಮಿಮಾನೇನ ಸರ್ವಸ್ಯ ಕಲ್ಪಕ ಜೀವ. ಅಲ್ಲಿ ಅಮುಕ್ತ ಇದೆ, ಮುಕ್ತ ಇದೆಯಾ? ಮುಕ್ತ ಇದ್ರೂ ಸರಿ, ಅಮುಕ್ತ ಬೋಧ ಕ್ರಮದಲ್ಲಿ ಹೆಚ್ಚಾಸ ಮೆಚ್ಚಿಕೊಂಡು ಮಾಡ್ಕೊಂಡ್ರೆ ಆಯ್ತು. ಇತಿ ನಿಶ್ಚಿತೋ ನವ. ಎಲ್ಲರೂ ಈ ರೀತಿ ಅನುಮಿಮಾನೇನ, ಅನುಮಿಮಾನ ಅಂದ್ರೇನು? ಯುಕ್ತಿ ಮಾಡುವವನಿಂದ, ಈ ರೀತಿಯಾದ ಯುಕ್ತಿ ಮಾಡುವವನಿಂದ ಸರ್ವಸ್ಯ ಕಲ್ಪಕ ಜೀವ, ಎಲ್ಲದಕ್ಕೂ ಮೂಲಭೂತವಾದ ಜೀವ ಒಬ್ಬನಿದ್ದಾನಲ್ಲ, ಅವನು ಮುಕ್ತನೋ ಅಥವಾ ಅಮುಕ್ತನೋ ಹೇಳಪ್ಪ ನೋಡಂತೆ. ಅಮುಕ್ತ ಜೀವನಿಗೆ ಇದೆಲ್ಲ ಭ್ರಮೆ ಬರ್ತಿದ್ಯೋ, ಅಮುಕ್ತ ಜೀವನಿಗೆ ಭ್ರಮೆ ಬರ್ತಿದ್ಯೋ ಅಂತ ಪ್ರಶ್ನೆ. ಈಗ ಆದ್ದೇ ಇಲ್ಲ ಮುಕ್ತ ಜೀವನೇ ಬರುತ್ತೆ ಅಂತ ಕೇಳಿದರೆ ಆದ್ದೇ ಕಿಮಸೌ ಇದಾನೀಮ ಐಕ್ಯ ಪ್ರವಣೋ ಭೇದ ಪ್ರವಣೋ ವಾ. ಹಾಗಿದ್ರೆ ಮುಕ್ತ ಜೀವ ಈಗ ಐಕ್ಯವನ್ನು ನಂಬಿದ್ದಾನೋ ಅಥವಾ ಭೇದವನ್ನು ನಂಬಿದ್ದಾನೋ ಅಂತ ಪ್ರಶ್ನೆ. ಒಬ್ಬನೇ ಒಬ್ಬ ಜೀವ ಮುಕ್ತನೋ ಅಮುಕ್ತನೋ ಅಂತ ಮೊದಲನೇ ಪ್ರಶ್ನೆ. ಮುಕ್ತನಾಗಿದ್ದರೆ ಅವನು ಕಿಮಸೌ ಇದಾನೀಮ ಐಕ್ಯ ಪ್ರವಣ ಭೇದ, ಭೇದ ಪ್ರವಣೋ, ಭೇದ ಅಂದರೆ ಸ್ಪೇಸ್ ಕೊಟ್ಟಿದ್ದಾರೆ, ಕೊಡಬಾರ್ದು. ಐಕ್ಯ ಪ್ರವಣ ಒಂದು ಪದ, ಭೇದ ಪ್ರವಣ ಒಂದು ಪದ, ಅಲ್ಲೇನಿದೆ ಸರಿ ಇದೆಯಾ? ಹಾಂ ಸರಿ. ಭೇದ ಪ್ರವಣ ವಾ, ಅವನು ಐಕ್ಯ ನಂಬಿಕೊಂಡು ಬದುಕಿದ್ದಾನೋ ಭೇದ ನಂಬಿಕೊಂಡು ಬದುಕಿದ್ದಾನೋ ಅಂತ ಪ್ರಶ್ನೆ. ಈಗ ಪ್ರಥಮೇಪಿ ಕಿಂ ಗುರುಹು ಶಿಷ್ಯೋವ, ಇನ್ನು ಮೊದಲನೇದಲ್ಲೂ ಕೂಡ ಐಕ್ಯ ನಂಬಿಕೊಂಡು ಬದುಕಿದ್ದಾನೆ ಅಂತ ಹೇಳೋದಾದರೆ ಅವನು ಗುರುವಾಗಿ ಐಕ್ಯ ನಂಬಿಕೊಂಡಿದ್ದಾನೋ ಶಿಷ್ಯನಾಗಿ ಐಕ್ಯ ನಂಬಿಕೊಂಡಿದ್ದಾನೋ ಪ್ರಶ್ನೆ. ಈಗ ಅಂದರೆ ಗುರು ಶಿಷ್ಯರಿಬ್ಬರಿದ್ದಾರೆ, ಗುರು ಶಿಷ್ಯ ಬೇಡ. ಈಗ ಒಬ್ಬರಿದ್ದಾನೆ ಹೌದಲ್ಲ, ನಾವು ಎರಡು ತೊಗೊಂಬೋಣ, ಮುಕ್ತನೋ ಅಮುಕ್ತ ಎರಡು ತೊಗೊಂಡಿದ್ದೀವಲ್ಲ. ಈಗ ಮುಕ್ತ ಹೌದಲ್ಲ ಅಂತ ಕೇಳಿದ್ದೀವಿ. ಈಗ ಮುಕ್ತ ಅಂತ ಇಟ್ಕೊ, ಅದಕ್ಕೆ ಉತ್ತರ ಕೊಡಿ. ಅಮುಕ್ತ ಆಮೇಲೆ ನೋಡೋಣಂತೆ, ಯೋಚನೆ ಇಲ್ಲ, ಏನಾದ್ರು ಇಟ್ಕೊಳ್ಳಿ. ಅವನೀಗ ಎರಡು ಪಾಸಿಬಿಲಿಟೀಸ್ ಎರಡು ಇದ್ದಾಗ ಗೊತ್ತಾಯ್ತು ಹೀಗೋ ಹಾಗೋ, ಏನು ಮೊದಲು ಯಾವ್ದು ಬಿಟ್ಕೊಂಡ್ರೂ ತಪ್ಪಲ್ಲ. ಮುಕ್ತ ಜೀವ ಇದ್ದಾನಪ್ಪ, ಅವನು ಐಕ್ಯ ನಂಬಿಕೊಂಡು ಬದುಕಿದ್ದಾನೋ ಭೇದ ನಂಬಿಕೊಂಡು ಬದುಕಿದ್ದಾನೋ ಅಂತ ಪ್ರಶ್ನೆ. ಈಗ ಆಮೇಲೆ ಪ್ರಥಮ ಎಪಿ ಅವನು ಐಕ್ಯ ಬದುಕಿದ್ರೆ ನಂಬಿದ್ದಾನೆ ಅಂತ ತಿಳ್ಕೊಬೇಡ. ತಿಳ್ಕೊಂಡ್ರೆ ಅವನು ಗುರುವಾಗಿ ಬದುಕಿದ್ದಾನೋ ಶಿಷ್ಯನಾಗಿ ಬದುಕಿದ್ದಾನೋ ಪ್ರಶ್ನೆ. ಈಗ ಆದ್ಯ ದೋಷಮಾಹ ಏಕಯೇತಿ, ಈಗ ಒಬ್ಬನೇ ಒಬ್ಬನಿದ್ದಾನೆ ಅವನು ಗುರು ಅಂತ ಇಟ್ಕೊಂಬೋಣ. ಎಷ್ಟು ಏನು ತಿಳ್ಕೊಬೇಕೀಗ? ಒಬ್ಬನೇ ಒಬ್ಬನಿದ್ದಾನೆ, ಅವನು ಗುರುವಾಗಿದ್ದಾನೆ, ಅವನೊಬ್ಬನೇ ಒಬ್ಬ ಜೀವ ಇರೋದು ಅಂತ ಹೇಳಿದ ಮೇಲೆ ಏನು ಪ್ರಾಬ್ಲಮ್ ಬರುತ್ತೆ ನೋಡು. ಏಕ ಅಜ್ಞಾನ ಪರಿಕಲ್ಪಿತತ್ವೇ ಚ ಸರ್ವಸ್ಯ ಸರ್ವವಿಧಂ ಪರಿಕಲ್ಪಿತ ವಿಧಿ ಜಾನತಃ ಪುನಃ ಶಿಷ್ಯಾದಿ ಬೋಧನಂ ನ ಯುಜ್ಯತೆ. ಈಗ ಅವನು ಗುರು ಗುರು ಅವ್ರು ಏನಾಗಿದೆ ಅವನಿಗೀಗ? ಐಕ್ಯಜ್ಞಾನ ಬಂದೋಗ್ಬಿಟ್ಟಿದೆ, ಐಕ್ಯಜ್ಞಾನ ಬಂದೋಗಿದೆ, ಗುರುವಾಗಿಬಿಟ್ಟಿದ್ದಾನೆ. ಅಂಥವನು ಐಕ್ಯಜ್ಞಾನ ಬಂದಿರೋದರಿಂದ ಏಕಾಜ್ಞಾನ ಪರಿಕಲ್ಪಿತತ್ವೇ ಚ, ಇರೋದು ಒಬ್ಬ ಜೀವ, ನೆನಪಿರಲಿ, ಇರೋದು ಒಬ್ಬ ಜೀವ, ಅವನಿಗೆ ಏಕಜ್ಞಾನ ಬಂದಿದೆ, ಅವನು ಗುರುವಾಗಿದ್ದಾನೆ ಈಗ, ಗೊತ್ತಾಯ್ತಾ? ಅವ್ರು ಯಾರು ಹೇಳಬೇಕು ಅವನಿಗೆ? ಏಕಾಜ್ಞಾನ ಪರಿಕಲ್ಪಿತತ್ವೇಚ ಸರ್ವಸ್ಯ ಸರ್ವಮಿದಂ ಪರಿಕಲ್ಪಿತಮಿತಿ ಜಾನತಃ. ಅವ್ರಿಗೆ ಒಬ್ಬನೇ ಜೀವ ಅಂದಮೇಲೆ ಯಾರು ಹೇಳ್ಕೋಬೇಕು? ಅವ್ರು ಮರಗಿದ್ದ ಒಬ್ಬನು ಎದ್ದ, ಆಯಿತು ಕನಸು ಹೋಯ್ತು ಎದ್ದ. ಏ ಕನಸು ಅಂತ ಹೇಳಿ ಯಾರು ಬಂದು ಹೇಳ್ಬೇಕು ಕನಸು ಅಂತ? ಅವನೀಗ ಇನ್ನೊಬ್ಬನಿಗೆ ಹೇಳಾಗಿಲ್ಲ, ಯಾಕೆ? ಇಲ್ಲೊಬ್ನಿಲ್ಲಲ್ಲ, ಇರೋದೊಬ್ನು. ಕನಸು ಅಂತ ಯಾರು ಬಂದು ಹೇಳ್ಕೋಬೇಕು ಅವನಿಗೆ? ಹೇಳೋ ಸಾಧ್ಯತೆ ಇಲ್ಲ. ಅದಕ್ಕೇನು ಗುರು ಗುರು ಆಗೋದು ಯಾವಾಗ? ಇನ್ನೋ ಶಿಷ್ಯ ಗುರು ಶಿಷ್ಯ ಸಂಬಂಧನೇ ಏನು ಹೇಳುತ್ತೆ? ಭೇದ ಹೇಳುತ್ತೆ. ಗುರು ಶಿಷ್ಯರು ಒಂದಷ್ಟು ಭೇದ ಬಂದೋಯ್ತು. ಇದು ನೀನು ಇರೋದೇ ಒಬ್ಬನು ಅಂದಮೇಲೆ ಅವರು ಗುರು ಅಂತ ಯಾಕೆ ಶಿಷ್ಯರ ಕರ್ಕೋ? ಗುರು ಒಂದು ಉದಾಹರಣೆ, ನಿಮ್ಮ ಗುರುಗಳೇ ಇದ್ದಾರೆ, ಅದ್ವೈತ ಮತಾಚಾರ್ಯರೇ ಇದ್ದಾರೆ. ಅವ್ರಿಗೆ ಜ್ಞಾನ ಬಂದಿದೆಯೋ ಇಲ್ಲ? ಈಗ ಜ್ಞಾನ ಬಂದು ಏನಂತ ಜ್ಞಾನ ಬಂದಿರಬೇಕು? ಬಂದಿದ್ರೆ ಎಲ್ಲ ಸುಳ್ಳು, ನಾನು ಒಬ್ಬನೇ ಇರೋದು ಅಂತ ಜ್ಞಾನ ಬಂದಿದೆ. ಅಂದಮೇಲೆ ಪುಸ್ತಕ ಯಾಕೆ ಬರೀಬೇಕು, ಉಪದೇಶ ಯಾಕೆ ಮಾಡಬೇಕು, ಇವೆಲ್ಲ ಯಾಕೆ ಮಾಡಬೇಕು? ಅವೆಲ್ಲ ತಪ್ಪಾಗಲಿಲ್ಲ. ಈಗ ಇಲ್ಲ ಜ್ಞಾನ ಬಂದಿಲ್ಲ ಅಂತ ತಿಳ್ಕೊಂಬಿಟ್ಟು, ಜ್ಞಾನ ಬಂದಿಲ್ಲ ಅಂದರೆ ನಿನಗೇ ಜ್ಞಾನ ಬಂದಿಲ್ಲ, ನಮಗೇನು ಹೇಳ್ತಿ ಅಂತ ಹೇಳೋದಿಲ್ಲ. ನಿಮಗೇ ಜ್ಞಾನ ಬಂದಿಲ್ಲ, ಕನಸು ಕಾಣ ಇನ್ನೊಬ್ಬನ ನೆಬ್ಸಕ್ಕೆ ಬರುತ್ತಾ? ತಾನೇ ಕನಸು ಕಾಣುತ್ತಾ ಇನ್ನೊಬ್ಬ ನೆಬ್ಸಕ್ಕೆ ಬರುತ್ತಾ? ಎದ್ದ ಮೇಲೆ ಇನ್ನೊಬ್ಬರಿಗೆ ಹೇಳಾಗಿಲ್ಲ, ಒಬ್ಬನೇ ಇದ್ದಾನೆ. ಅವ್ ಕನಸು ಕಾಣ್ಬೇಕಾದ್ರೆ ಹೇಳಾಗಿಲ್ಲ, ಯಾತಕ್ಕೆ? ಅವನೇ ಕನಸು ಕಾಣುತ್ತಿದ್ದೆ. ಇನ್ನೊಬ್ಬ ಕನಸು ಕಾಣ ಇನ್ನೊಬ್ಬ ನೆಬ್ಸಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಇವಸ್ಸು ಕನಸು ಕಾಣೋರು ಯಾರು ಎಬ್ಬಿಸ್ಬೇಕು? ಯಾರು ಕನಸು ಕಾಣದೇ ಇದ್ದವ್ರು ಎಬ್ಬಿಸ್ಬೇಕು. ಎಷ್ಟು ಪ್ರಾಬ್ಲಮ್ ಇದೆ ನೋಡಿದೆ ಅಂತ ಹೇಳ್ತಾರೆ. ಆ ಯುಕ್ತಿ ಕೊಟ್ಟಲ್ಲ ಯುಕ್ತಿ, ಎಂಥ ಯುಕ್ತಿ ಅದು? ಸುವಿಸರಣಲ್ಲಿ ನಿರ್ಮಾಣ. ಅವ್ರು ಹೇಳ್ತಾರಲ್ಲೇ ಕತೆ ಮುಗಿದ್ಬಿಡುತ್ತೆ ಅಂತ ಯುಕ್ತಿ ಅದು. ಪರಿಕಲ್ಪಿತ ಜಾರತಃ ಪುನಃ ಶಿಷ್ಯಾದಿ ಬೋಧನ ನಯುಜ್ಯತೆ. ಇರದೇ ಒಂದೊಂದು ಗೊತ್ತಾದ್ಮೇಲೆ ಶಿಷ್ಯಾದಿಗಳಿಗೆ ಬೋಧನ ಮಾಡೋದೇನಲ್ಲ, ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಅಂತ ಹೇಳಿಬಿಟ್ಟು. ಸರ್ವಸ್ಯ ಜೀವಜಡಾತ್ಮಕಸ್ಯ ಏಕಜೀವಾಜ್ಞಾ ಜ್ಞಾನ ಪರಿಕಲ್ಪಿತತ್ವ ಪಕ್ಷೆ ಕೇಚಿತ್ ಖಲು ಮಾಯಾವಾದಿನೋ ಜೀವ ಜಡೇಶ್ವರ ಜೀವ ಜಡೇಶ್ವರ ಕಲ್ಪನಾ ನಿಮಿತ್ತಂ ಅಜ್ಞಾನಂ ಉಪಾಧ್ಯವಚ್ಛಿನ್ನ ಜೀವಾಶ್ರಿತಂ ಮನ್ಯಂತೆ. ಇಲ್ಲಿ ಒಂದೆರಡು ಪಾಯಿಂಟ್ ಇದೆ. ಗುರುವ ಶಿಷ್ಯರು ಜಾತಕ ಕೇಳಿದರು ಅಂದರೆ ಅಲ್ಲೊಂದು ಮಾಯಾವಾದಿಗಳಲ್ಲಿ, ಏಕಜೀವವಾದಿ ಮಾಯಾವಾದಿಗಳಲ್ಲೂ ಮತ್ತೆ ಎರಡು ಗುಂಪಿದೆ. ಜೀವಜಡ ಈಶ್ವರ ಕಲ್ಪನಾ ನಿಮಿತ್ತಂ ಅಜ್ಞಾನಂ ಉಪಾಧ್ಯವಚ್ಛಿನ್ನ ಜೀವಾಶ್ರಿತಂ ಮನ್ಯಂತೆ. ಅಜ್ಞಾನ ಎಲ್ಲಪ್ಪ ಇದೆ ಅಂತ ಪ್ರಶ್ನೆ. ಈಗ ಜೀವನಿಗೆ ಅಜ್ಞಾನವೋ ಬ್ರಹ್ಮನಿಗೆ ಅಜ್ಞಾನವೋ ಅಂತ ಪ್ರಶ್ನೆ. ಈಗ ಜೀವಾಶ್ರಿತ ಅಜ್ಞಾನವೋ ಬ್ರಹ್ಮಾಶ್ರಿತ ಅಜ್ಞಾನವೋ? ಅನ್ನೇತು ಸತ್ಯಜ್ಞಾನ ಅನಂತಾನಂದ ಸ್ವರೂಪ ಬ್ರಹ್ಮಾಶ್ರಿತ ಮಿತಿ. ಅವರಲ್ಲೇ ಗೊಂದಲ, ಯಾರಿಗೆ ಹೇಳ್ಬೇಕು ಅಜ್ಞಾನ ಅಂತೇಳಿ? ಯಾರ್ಯಾರು ಒಬ್ಬ ದಡ್ಡ ಅನ್ಬೇಕಲ್ಲ. ಈಗ ಯಾರು ದಡ್ಡ ಅನ್ಬೇಕೀಗ? ಬ್ರಹ್ಮನೇ ದಡ್ಡ ಅಂತ ಕೆಲವರು, ಜೀವನ ದಡ್ಡ ಅಂತ ಕೆಲವರು, ಎರಡು ಗುಂಪು ಪಡ್ಕೊಂಡ್ಬಿಟ್ಟಿದ್ದಾರೆ. ಅಪರೇತು ಇನ್ನೊಂದು ಗುಂಪಿದೆ, ಜೀವತ್ವ ಬ್ರಹ್ಮತ್ವ ವಿವಕ್ಷಾಂ ವಿಹಾಯ ಸ್ವರೂಪ ಮಾತ್ರಾಶ್ರಿತಂ ಜೀವ ಭಾಗ ಪಕ್ಷಪಾತಿ ಯಥಾ ದರ್ಪಣೋ ಬಿಂಬ ಪ್ರತಿಬಿಂಬ ವಿವಕ್ಷಾಂ ವಿನಾ ಮುಖ ಮಾತ್ರ ಸಂಬಂಧಿ ಪ್ರತಿಬಿಂಬ ಪಕ್ಷಪಾತಿ ಇತಿ. ಇವನ್ ತಗೊಂಡ ನೋಡ್ರಿ, ಆ ಕನ್ಫ್ಯೂಷನ್ನೇ ಬೇಡ. ಜೀವಾಶ್ರಿತ ಬ್ರಹ್ಮಾಶ್ರಿತ ಇಲ್ಲೇ ಇಲ್ಲ. ಹೇಗೆಂದ್ರೆ ಜೀವತ್ವ ಬ್ರಹ್ಮತ್ವ ವಿವಕ್ಷಾಂ ವಿಹಾಯ, ಜೀವ ಬ್ರಹ್ಮ ಅಂತ ಹೇಳೋದಕ್ಕೆ ಹೋಗ್ಬೇಡಿ. ಸ್ವರೂಪ ಮಾತ್ರ ಆಶ್ರಿತಂ, ಜೀವನ ಸ್ವರೂಪ ಒಂದು ಚೈತನ್ಯ, ಬ್ರಹ್ಮ ಸ್ವರೂಪ ಒಂದು ಚೈತನ್ಯ, ಆ ಚೈತನ್ಯಕ್ಕೆ ಗಂಟು ಬಿದ್ದೀರಿ ಅಂತ ಹೇಳೋ. ಸ್ವರೂಪ ಮಾತ್ರ ಆಶ್ರಿತಂ, ಜೀವಭಾಗ ಪಕ್ಷಪಾತಿ ಅಲ್ಲ. ಸ್ವರೂಪ ಆಶ್ರಿತ ಅಂದಮೇಲೆ ಬ್ರಹ್ಮನಿಗೆ ಜೀವನಿಗೆ ಈಕ್ವಲ್ ಆಯ್ತಲ್ಲ ಅಂತ ಕೇಳಿದ್ರೆ ಇಲ್ಲ ಇಲ್ಲ. ಅದು ಹೇಗೆ ಅಂದರೆ, ಬ್ರಹ್ಮ ಜೀವ ಇಬ್ಬರು ಏನೋ, ಬಿಂಬ ಬ್ರಹ್ಮ ಬಿಂಬ, ಜೀವ ಪ್ರತಿಬಿಂಬ, ಗೊತ್ತಾಯ್ತಾ? ಅಜ್ಞಾನ ಮಧ್ಯೆ ಇದೆ, ಈಗ ಇಬ್ಬರಿಗೂ ಅಟ್ಯಾಕ್ ಮಾಡೋಕ್ಕಿದೆ. ಆದರೆ ಹೆಚ್ಚು ಅಟ್ಯಾಕ್ ಯಾರನ್ನು ಮಾಡುತ್ತದೆ? ಜೀವನ ಮಾಡುತ್ತೆ. ಯಾಕೆ? ಜೀವಭಾಗ ಪಕ್ಷಪಾತಿ, ಜೀವಭಾಗಕ್ಕೆ ಪಕ್ಷಪಾತ ಮಾಡುತ್ತೆ. ಯಾತಕ್ಕೆ ಅಂದರೆ, ಯಥಾ ದರ್ಪಣೋ ಬಿಂಬ ಪ್ರತಿಬಿಂಬ ವಿವಕ್ಷಾಂ ವಿನಾ. ಒಂದು ಕನ್ನಡಿ ಇದೆ, ಬಿಂಬ ಇದೆ, ಪ್ರತಿಬಿಂಬ ಇದೆ, ಗೊತ್ತಾಯ್ತಾ? ಬಿಂಬ ಪ್ರತಿಬಿಂಬ ಮತ್ತೆ ಕನ್ನಡಿ, ಅದು ಉಪಾಧಿ ಅದು, ಗೊತ್ತಾಯ್ತು? ಉಪಾಧಿಯಲ್ಲಿ ಎರೆಯ ದೋಷ ಇದ್ದರೂ ಕೂಡ ಅದು ಯಾರನ್ನ ಅಫೆಕ್ಟ್ ಮಾಡುತ್ತೆ? ಬಿಂಬನ ಪ್ರತಿಬಿಂಬನ, ಪ್ರತಿಬಿಂಬನ ಮಾಡುತ್ತೆ. ಅದಕ್ಕೇನೆ ಅದೇ ದೃಷ್ಟಿ, ಯಥಾ ದರ್ಪಣೋ ಬಿಂಬ ಪ್ರತಿಬಿಂಬ ವಿವಕ್ಷಾಂ ವಿನಾ ಮುಖ ಮಾತ್ರ ಸಂಬಂಧಿ ಪ್ರತಿಬಿಂಬ ಪಕ್ಷಪಾತಿ ಇತಿ. ಈಗ ಪ್ರತಿಬಿಂಬ ಪಕ್ಷಪಾತಿಯಾಗಿ ಈ ಒಂದು ಉಪಾಧಿ ಇರುತ್ತೋ, ಹಾಗೆ ಬಿಂಬ ಜೀವ ಪಕ್ಷಪಾತಿಯಾಗಿ ಇರುತ್ತೆ ಅಂತ ಹೇಳಿ. ಒಟ್ಟು ಮೂರು ಪಕ್ಷ ಐತಿ. ಮೊದಲನೇ ಪಕ್ಷ ಏನೋ ಜೀವಾಶ್ರಿತ ಅಜ್ಞಾನ, ಎರಡನೇ ಪಕ್ಷ ಏನೋ ಬ್ರಹ್ಮಾಶ್ರಿತ ಅಜ್ಞಾನ, ಮೂರನೇ ಪಕ್ಷ ಏನೋ ಚೈತನ್ಯ ಮಾತ್ರ ಆಶ್ರಿತ ಅಜ್ಞಾನ. ಅದರಲ್ಲಿ ಸ್ವಲ್ಪ ಇವತ್ತು ಯಾವ ಕಡೆಗಿದೆ? ಪ್ರತಿಬಿಂಬದ ಕಡೆಗಿದೆ. ಪ್ರತಿಬಿಂಬ ಯಾರು? ಜೀವ. ಈ ರೀತಿ ಮೂರು ವಾದ ಇಟ್ಟು, ತತ್ರ ಯೇ ಜೀವಾಜ್ಞಾನವಾದಿನಃ ತಾನ್ ಪ್ರತಿ ಇದಂ ವಕ್ಷ್ಯಮಾಣಂ ದೂಷಣಾಭಿಧಾನಮಿತಿ ಜ್ಞಾಪನಾಯ ಏಕಾಜ್ಞಾನ ಪರಿಕಲ್ಪಿತತ್ವೇಜ ಸರ್ವಸ್ಯ ಇತ್ಯುಕ್ತಂ. ಆಚಾರ್ಯರೀಗ ಈ ಮಾತನ್ನು ಯಾರಿಗೆ ಇದು ಮಾಡ್ತಿದ್ದಾರೆ, ಈಗ ಅದಕ್ಕೆ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅಂದರೆ, ತತ್ರ ಯೇ ಜೀವಾಜ್ಞಾನವಾದಿನಃ ತಾನ್ ಪ್ರತಿ ಇದಂ ವಕ್ಷ್ಯಮಾಣಂ ದೂಷಣಾಭಿಧಾನಂ. ಯಾರು ಜೀವಾಶ್ರಿತವಾದ ಜ್ಞಾನ, ಆ ಮೂರು ತಗೊಂಡು, ಜೀವಾಶ್ರಿತ ಬ್ರಹ್ಮಾಶ್ರಿತ ಅಲ್ಲ, ಜೀವಾಶ್ರಿತ ಆ ಚೈತನ್ಯಮಾಶ್ರಿತವಾದರೂ ಕೂಡ ಪ್ರತಿಬಿಂಬವಾದ ಜೀವಪಕ್ಷಪಾತಿ, ಅದಕ್ಕೂ ಒಂದೇ ಉತ್ತರ. ಅದಕ್ಕೆ ಅಂದ್ಕೊಂಡು ಆಚಾರ ಹೇಳ್ತಿದ್ದಾರೆ, ಮುಖ ಮಾತ್ರ ದೂಷಣಾಭಿಧಾನ ಬಿಟ್ಟು ಜ್ಞಾಪನಾಯ ಅವರಿಗೆ ಖಂಡನೆ ಅಪ್ಲೈ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಏಕಾಜ್ಞಾನ ಪರಿಕಲ್ಪಿತತ್ವೇಚ ಸರ್ವಸ್ಯ ಇತ್ಯುಕ್ತ. ಏಕ ಅಜ್ಞಾನ ಪರಿಕಲ್ಪಿತತ್ವ, ಒಬ್ಬರ ಅಜ್ಞಾನ ಪರಿಕಲ್ಪಿತವಾದಾಗ ಜೀವನಿಗಿಂತ ಅಜ್ಞಾನ ಪರಿಕಲ್ಪಿತವಾಗಿ ಅದು ಸುಳ್ಳು ಅಂತ ಗೊತ್ತಾದ್ರೆ ಬ್ರಹ್ಮಭಾವ ಬರುತ್ತೆ ಅನ್ನೋ ಪಕ್ಷದೊಳಗೆ ಜೀವಾಶ್ರಿತ ಅಜ್ಞಾನ ಕೊತ್ತು ಕೊಟ್ಟು ಮಾತಾಡ್ತಿದ್ದಾರೆ. ತೇನ ತದುಕ್ತಂ ಪರೈಹಿ ಗುರು ಶಿಷ್ಯಾದಿ ಶಬ್ದೈಹಿ ಕಿಂ ಕೇನಚಿತ್ ಪರಿಚ್ಛೇದೇನ ಕಬಲೀಕೃತಂ ಚೈತನ್ಯಂ ಅಭಿಧೀಯತೆ ಕಿಂ ವಾ ನಿರಸ್ತಭೇದಂ. ಈಗ ಮಾತಾಡ್ತೀಯಲ್ಲಪ್ಪ, ಉಪದೇಶ ಮಾಡ್ತಾನೆ ಗುರು ಶಿಷ್ಯನಿಗೆ ಅಂಥೇಳಿ. ತೇನ ಯದುಕ್ತಂ ಪರೈಹಿ, ಪರೈಹಿ ಪ್ರತಿವಾದಿಗಳಿಂದ ಏನು ಹೇಳಲ್ಪಟ್ಟಿದೆ, ಗುರು ಶಿಷ್ಯಾದಿ ಶಬ್ದೈಹಿ, ಗುರು ಶಿಷ್ಯ ಮೊದಲಾದ ಶಬ್ದಗಳಿವೆ, ಆ ಶಬ್ದಗಳಿಗೆ ಒಂದು ಅರ್ಥ ಇರಬೇಕಲ್ಲಪ್ಪ, ಆ ಅರ್ಥ ಯಾರಿಗೆ ಅನ್ವಯಿಸುತ್ತೆ. ಕಿಂ ಕೇನಚಿತ್ ಪರಿಚ್ಛೇದೇನ ಕಬಲೀಕೃತಂ ಚೈತನ್ಯಂ ಅಭಿಧೀಯತೆ ಕಿಂ ವಾ ನಿರಸ್ತ ಭೇದಂ, ಅಂದರೆ ಭೇದ ಇಲ್ಲದ ಚೈತನ್ಯಕ್ಕೆ ಅಪ್ಲಿಕಬಲ್ಲ ಇದು, ಅಥವಾ ಭೇದ ಹೊಂದಿರೋ ಚೈತನ್ಯಕ್ಕೆ ಅಪ್ಲಿಕಬಲ್ಲೋ. ನಾದ್ಯ ಪರಿಚ್ಛಿನ್ನಶ್ಚ ಪರಿಕಲ್ಪಿತತ್ವಾದೇವ ಅವಿದ್ಯಾಶ್ರಯತ್ವ ಅನಂಗೀಕಾರ. ಅಲ್ಲಿ ಹೇಳ್ತಾರೆ ನಿರಸ್ತ ಭೇದಂ, ಅವನಿಗೊಂದಕ್ಕೆ ಸಾಧ್ಯತೆ ಇಲ್ಲ. ಪರಿಚ್ಛಿನ್ನಶ್ಚ ಪರಿಕಲ್ಪಿತತ್ವಾದೇವ ಅವಿದ್ಯಾಶ್ರಯತ್ವ ಅನಂಗೀಕಾರ. ಅವನೊಂದು ಕಾನ್ಸೆಪ್ಟ್ ಇದೆ, ಅವನು ಯಾವುದು ಪರಿಚ್ಛಿನ್ನನೋ ಅದು ಸುಳ್ಳು ಅಂತ ವಾದ ಮಾಡಿಕೊಂಡೆ ಹಿಂದೆ ಬಂದಿದೆ. ಮತ ಮಿಥ್ಯಾ ದೃಶ್ಯತ್ವ ಜಡತ್ವ ಪರಿಚ್ಛಿನ್ನತ್ವ, ಯಾವುದು ಪರಿಚ್ಛಿನ್ನನ ಅದು ಸುಳ್ಳು ಅಂತ ತಿಳ್ಕೊಂಡ್ಬಿಟ್ಟಿರೋದ್ರಿಂದ ಈ ಜೀವಭಾಗ ಪರಿಚ್ಛಿನ್ನ ಅಂದಮೇಲೆ ಅದಕ್ಕೆ ಅಜ್ಞಾನ ಬರೋ ಚಾನ್ಸ್ ಇಲ್ಲ. ಅವಿದ್ಯಾಶ್ರಯತ್ವ ಅನಂಗೀಕಾರ ದ್ವಿತೀಯ ಸುಳ್ಳು, ಸುಳ್ಳಿಗೆ ಅಲಗ ಅಜ್ಞಾನ ಏನು ಬರುತ್ತೆ. ದ್ವಿತೀಯೇತುನ ವಕ್ಷ್ಯಮಾಣ ದೋಷ ಐತಿ ತತ್ ಪರಿಹೃತಂ ಭವತಿ. ಆದರೆ ಎರಡನೇದರಲ್ಲಿ ಹೇಳ ದೋಷ ಬಂದಿದೆ, ಪಕ್ಷದ್ವಯಸ್ಯ ಪ್ರಕಾರ ಅಂತ ಹೇಳಿ ನಿರಾಕರಿಷ್ಯಮಾಣತ್ವ. ಎರಡು ಪಕ್ಷಗಳನ್ನು ಇನ್ನೊಂದು ಪಕ್ಷದ ಖಂಡನೆ ಮಾಡ್ತಾ ಇದ್ದಾರೆ. ಮೊದಲನೇ ಪಕ್ಷದಲ್ಲಿ ಗುರುವೇ ಇರಲಿಕ್ಕೆ ಸಾಧ್ಯ ಇಲ್ಲ, ಗುರು ಎಂಬ ಹೆಸರೇ ಇಲ್ಲ. ಯಾವಾಗ ವಿದಿತ ತತ್ವೋ ಹಿ ಗುರುರ್ಭವತಿ ಇದನ್ನು ಪಿಟ್ಕೋಬೇಕಲ್ಲ. ಗುರು ಡೆಫಿನೇಷನ್ ಏನಪ್ಪ, ವಿದಿತ ತತ್ವೋ ಹಿ ಗುರುರ್ಭವತಿ, ಯಾರು ತತ್ವ ತಿಳ್ಕೊಂಡಿದ್ದಾನೋ ಏನಂತ ಕರಿಬೇಕು ಅವನನ್ನ, ಗುರು ಅಂತ ಕರಿಬೇಕು. ವಿದಿತ ತತ್ವೋ ಹಿ ಗುರುರ್ಭವತಿ ಎಲ್ಲ ಕೋಟಬಲ್ ಲೈನ್ಸ್ ಇವು. ಯಾವುದೇ ಪ್ರಸಂಗದಲ್ಲಿ ತಗೊಂಡು ಗುರು ಅಂದ್ರೆ ಯಾರಪ್ಪ, ವಿದಿತ ತತ್ವ ಅಂತ ಅರ್ಥ, ತತ್ವಜ್ಞಾನ ಆಗಿರೋನು ಗುರು ಅಂತ ಕರೀತಾರೆ. ತತಶ್ಚ ಸರ್ವವಿಧಂ ಜೀವ, ನಿಮ್ಮ ಪ್ರಕಾರ ಗುರು ಯಾರೀಗ ಯಾವ ಸ್ಥಾನದಲ್ಲಿ ಇದ್ದಾನೆ ಗುರು, ಈಗ ಅವನೇನು ಗೊತ್ತಾಗಿದೆ ಅವನಿಗೀಗ, ಎಲ್ಲ ಬ್ರಹ್ಮಜ್ಞಾನ ಬಂದೋಗ್ಬಿಟ್ಟು ಏನಾಗಿದೆ ಅವನಿಗೀಗ, ಎಲ್ಲ ಸುಳ್ಳು ಅಂತ ಗೊತ್ತಾಗ್ಬಿಟ್ಟಿದೆ. ಇರೋದೊಬ್ಬ ಅವನು ಗುರು, ಎಲ್ಲ ಸುಳ್ಳು ಅಂತ ಗೊತ್ತಾಗೋಗ್ಬಿಟ್ಟಿದೆ. ಜೀವಜಡಾತ್ಮಕ ಮದವಿದ್ಯಾ ಪರಿಕಲ್ಪಿತ ವಿಧಿ ಜಾನತಃ ತಸ್ಯ ಪುರಃ ಶಿಷ್ಯ ಶ್ರೇಯೋರ್ಥಿನೋ ನರಾಂತರ ಬೋಧನ ನಯುಜ್ಯತೆ. ಅವನು ಇನ್ನೊಬ್ಬರಿಗೆ ಶಿಷ್ಯ ಅಂತ ಇಟ್ಕೊಂಡ್ಬಿಟ್ಟು ಉಪದೇಶ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ, ಶಿಷ್ಯಾದೀನಾಂ ಕಲ್ಪಿತತ್ವೇನ ಮೋಕ್ಷರಹಿತತ್ವೇನ ಚ ನಿಶ್ಚಿತತ್ವ. ಕಲ್ಪಿತ ಪದಾರ್ಥ ಅವೆಲ್ಲ ಕೂಡ ಇಲ್ಲವೇ ಇಲ್ಲ. ಒಬ್ಬನೇ ಅವ್ರು ಮಾತಾಡ್ಕೊಂಡು ಏನಂತಾರೆ, ನಾವನ್ನ ಹುಚ್ಚ ಅಂತಾರೆ, ಹುಚ್ಚ ಆಗ್ಬಿಡ್ತಾರೆ. ಆಮೇಲೆ ಹುಚ್ಚ ಅಂತ ಆ್ಯಕ್ಚುಲಿ ಅವ್ರ ಗುರುಗಳೆಲ್ಲ ಎತ್ತವರು, ಅವರೀಗ ಹುಚ್ಚರು ಅಂತ ಅರ್ಥ. ಅವ್ರಿಗೆ ಬ್ರಹ್ಮಜ್ಞಾನ ಬಂದು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಹುಚ್ಚರು, ಬರದೇ ಮಾತಾಡಿದರೆ ದಡ್ರು, ಇಲ್ಲ ಹುಚ್ಚ ಇಲ್ಲ ದಡ್ಡ, ಗುರು ಆಗೋ ಚಾನ್ಸೇ ಇಲ್ಲ ಅವರಿಗೆ. ಮದವಿದ್ಯಾ ಪರಿಕಲ್ಪಿತ ವಿಧಿ ಜಾನತಃ ತಸ್ಯ ಪುನಃ ಶಿಷ್ಯ ಶ್ರೇಯೋರ್ಥಿನೋ ನರಾಂತರ ಬೋಧನಮ್ನ ಯುಜ್ಯತೆ. ಶಿಷ್ಯಾದೀನಾಂ ಕಲ್ಪಿತತ್ವೇನ ಮೋಕ್ಷರಹಿತತ್ವೇನ ಚ ನಿಶ್ಚಿತತ್ವ. ಶಿಷ್ಯಾದಿಗಳು ಕಲ್ಪಿತ ಅಂದಮೇಲೆ ಮೋಕ್ಷದ ಚಾನ್ಸೇ ಇಲ್ಲ ಕಲ್ಪಿತ ಪದಾರ್ಥಕ್ಕೆ. ತಥಾಪಿ ಕುತೋರ ಯುಜ್ಯತೆ ಇತ್ಯತೋ ಯೋ ಏನ ಕಲ್ಪಿತ, ಯೋ ಏನ ಕಲ್ಪಿತತಯಾ ಜ್ಞಾತೋ ನ ತತ್ ಪುರುಷಾರ್ಥಾಯ ಅರ್ಥ ಅಸೋ ವಯತತೆ ಇತಿ ವ್ಯಾಪ್ತಿದರ್ಶನಾರ್ಥಂ ದುಷ್ಟಾಂತಮಃ ನಹಿ. ದುಷ್ಟಾಂತ ಕೊಡ್ತಾರೆ ಏನು ಅಂದರೆ, ಯಹ ಏನ ಕಲ್ಪಿತತಯಾ ಜ್ಞಾತಃ, ಯಾರಿಂದ ಒಂದು ವಸ್ತು ಕಲ್ಪಿತ ಅಂತ ತಿಳಿಯಲ್ಪಟ್ಟಿದೆಯೋ ನ ತತ್ ಪುರುಷಾರ್ಥಾಯ ಅಸೋ ವ್ಯತತೆ, ಅದು ಪುರುಷಾರ್ಥ ಬೇಕು ಅಂತ ಯಾಕೆ ಇಷ್ಟಪಡ್ತಾನು. ಏನೀಗ ಕಲ್ಪಿತವಾದ ಪದಾರ್ಥಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾ, ಈಗ ಒಂದು ಇಲ್ಲದ ಪದಾರ್ಥಕ್ಕೆ ವ್ಯವಸ್ಥೆ ಮಾಡೋದೀಗ ನೋಡಿ, ಹತ್ತಿರ ಬಂದಿದ್ದ ಎಲ್ಲ ಸುಳ್ಳು ಅಂದ್ಬಿಟ್ಟ, ಇಲ್ಲಿ ಎಲೆ ಹಾಕೋಣ ಅಂತ ಯಾಕೆ ಕೇಳ್ತಾನೆ. ಈಗ ಇದೆಲ್ಲ ಸುಳ್ಳು, ಅವರು ಸುಳ್ಳಿಗೆ ಎಲೆ ಹಾಕೋದೇನು ಬಂತು ಹೋಗ್ತಾನೆ. ಸುಳ್ಳಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ತತ್ ಪುರುಷಾರ್ಥಾಯಾಸೌ ನಾಯತತೆ ಇತಿ ವ್ಯಾಪ್ತಿ ದರ್ಶನಾರ್ಥಂ, ವ್ಯಾಪ್ತಿ ಗೊತ್ತಾದಿವೆ ತೋರಿಸೋದಕ್ಕೋಸ್ಕರ ದುಷ್ಟಾಂತಮಾಹ ನಹಿ ಇತಿ. ಅದೇ ಯಾತಿ ಆಚಾರ್ಯ ಏನು ಹೇಳ್ತಾರೆ ಈಗ, ನಹಿ ಸ್ವಪ್ನೋಯಮಿತಿ ನಿಶ್ಚಿತ್ಯ ಸ್ವಾಪ್ನಪುತ್ರದಾಯಾರ್ಥಂ ಯಥತೆ. ನಹಿ ಸ್ವಪ್ನೋಯಮಿತಿ ನಿಶ್ಚಿತ್ಯ ಸ್ವಾಪ್ನಪುತ್ರ ದಾಯಾರ್ಥಂ ಯಥತೆ. ಕನಸು ಕಾಣ್ತಾ ಇದ್ದಾನೆ ಈಗ. ಕನಸು ಕಾಣ್ಬೇಕಾದ್ರೆ ಏನು ಗೊತ್ತಿದೆ ಅವನಿಗೆ, ಕನಸು ಅಂತ ಗೊತ್ತಿದೆ. ಗೊತ್ತಿರೋ ಕಾಲಕ್ಕೆ ಏನು ಮಾಡೋಕ್ಕಿಲ್ಲ, ಅವನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ವ್ಯವಸ್ಥೆ ಮಾಡೋಕ್ಕೆ ಇನ್ನು ಗೊತ್ತೇ ಇಲ್ಲ ಅವನಿಗೆ. ಕನಸಲ್ಲೇ ಇದ್ದಾನು ಅವನಿಗೆ, ಕನಸು ಸ್ವಪ್ನೋಯಮಿತಿ ಸ್ವಪ್ನ ಅಂತ ಗೊತ್ತಾಗುತ್ತೆ ಅವನಿಗೆ. ಎದ್ದು ಬಿಟ್ಟ, ಸ್ವಪ್ನದಲ್ಲಿ ಏನು ತಿರುಕನ ಕನಸು ಅಂತಲ್ಲ, ಬೇಕಾಷ್ಟು ಮಕ್ಕಳವರು ಮರಿ ಎಲ್ಲ ಆಗಿಬಿಡ್ತೀಗ. ಎದ್ದ, ಭಾಗ ಯಾರಿಗೆ ಕೊಡಬೇಕೀಗ ಅಂತ ಆಸ್ತಿ ವಿಭಾಗ ಮಾಡೋಕ್ಕೆ ಹೋಗ್ತಾರೆ. ಈಗ ಸ್ವಪ್ನದಲ್ಲಿ ಮಕ್ಕಳು ಕಂಡ್ರು, ಎದ್ಮೇಲೆ ಮಕ್ಕಳಿಲ್ಲ, ಅವಂತ ಮಕ್ಕಳಿಗೆ ಸ್ವಪ್ನಪುತ್ರ ದಾಯಾರ್ಥಂ, ದಾಯ ಅಂದ್ರೇನು ಭಾಗ,
ಅದಕ್ಕೆ ದಾಯಾದಿಗಳು ಅಂತ ಹೆಸರು. ದಾಯಾದಿಗಳು, ದಾಯವನ್ನು ತಗೊಳ್ಳೋರು, ಭಾಗಸ್ಥರು ಅಂತ ಅರ್ಥ. ಕನ್ನಡದಲ್ಲಿ ಏನಂತಾರೆ ಅದಕ್ಕೆ ಮತ್ತೆ? ಭಾಗಸ್ಥರು. ಭಾಗಸ್ಥರು ಅಂದರೆ ಆಸ್ತಿಯಲ್ಲಿ ಭಾಗಕ್ಕೆ ಪಡೆಯಲು ಎಲಿಜಿಬಲ್ ಆದವರು ಅಂತ. ದಾಯಾದಿಗಳು ಅಂದರೆ ಹಾಗೆ. ಈಗ ದಾಯಾದಿಗಳು ಶಬ್ದಕ್ಕೆ ಏನಾಗಿದೆ? ಈಗ ಪಡೆದಾಡೋರು ಅಂತ, ದ್ವೇಷಿಗಳು ಅಂತಾಗ್ಬಿಟ್ಟು. ಏತಕ್ಕೆ? ದಾಯ ನಮಗೆ ಬೇಕೋ ನಮಗೆ ಗಲಾಟೆ ಮಾಡ್ತಾ ಇರೋದು. ದಾಯ ಆದಿಗಳು ಅಂತ ಗಲಾಟೆ ಮಾಡೋರು ಅಂತ ಅರ್ಥ. ದೈತ್ಯರು ದೈವತೆಗಳು ಯಾರವರಿಬ್ಬರು? ದಾಯಾದಿಗಳು. ಯಾಕೆ? ಒಬ್ಬರೇ ಕಶ್ಯಪರ ಮಕ್ಕಳು, ಅದಕ್ಕೆ ದಾಯಾದಿಗಳು. ಅದೇ ರೀತಿ ಕೌರವ ಪಾಂಡವರು ಏನವರು? ದಾಯಾದಿಗಳು. ಅದೇ ರೀತಿ ಇದೆ ಬಡಿ ಅಡ್ತ ಬಂದ್ರೆ ದಾಯಾದಿಗಳು ಅಂತ ಆಯ್ತು. ಎಲ್ಲಿ ಬಂತದ? ಅಡ್ತ ಬಂದು ಜಗಳಾಡೋರು ಅಂತಲೇ ಆಯ್ತು. ಸ್ವಪ್ನಪುತ್ರ ದಾಯಾರ್ಥ ಮೆಥತೆ. ಸ್ವಪ್ನ ಅಂತ ಗೊತ್ತಾದ ಮೇಲೆ ಸ್ವಪ್ನದಲ್ಲಿ ಕಂಡ ಮಕ್ಕಳು ಮೊದಲಾದವರಿಗೋಸ್ಕರವಾಗಿ ಭಾಗ ಮಾಡೋಕ್ಕೋಸ್ಕರ ಪ್ರಯತ್ನ ಪಡ್ತಾನ? ಪಡೋದಿಲ್ಲ. ಅದೇ ರೀತಿ ಗುರುವಾದವನು ಜ್ಞಾನ ಎಲ್ಲ ಸುಳ್ಳು ಅಂತ ಗೊತ್ತಾದ್ಮೇಲೆ ಶಿಷ್ಯನಿಗೆ ಪಾಠ ಹೇಳೋದಕ್ಕಂತ ಹೋಗ್ತಾನೆ? ಈಗ ಸಂಬಂಧನೇ ಇಲ್ಲ. ಸ್ವಪ್ನಸ್ಯ ಸತ್ಯತ್ವ. ಈಗ ಮುಂದೆ ಹೇಳ್ತಾರೆ, ಸ್ವಪ್ನ ದುಃಖಿತ ವಿಶೇಷ. ಸ್ವಪ್ನೋಯಮಿತಿ ನಿಶ್ಚಿತ ಅಂದ್ರೆ ಏನು? ಸ್ವಪ್ನ ಅಂತ ಗೊತ್ತಾದವನಿಗೆ ಅಂದರೆ ಸ್ವಪ್ನ ದುಃಖಿತ, ಕನಸು ಮುಗಿದು ಎದ್ದವನು ಅಂತ ಅರ್ಥ. ಪರಪ್ರಸಿದ್ಧ್ಯಾಚ ಇದಂ ದೃಷ್ಟಾಂತಾಭಿಧಾನಂ. ಆದರೆ ಇಲ್ಲೊಂದು ಸ್ವಾರಸ್ಯ ಇದೆ ಈ ದೃಷ್ಟಿ ಹೇಳಬೇಕಾದ್ರೆ. ಅವನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೇವೆ ನಾವೀಗ. ಅವನ ದೃಷ್ಟಿಯಲ್ಲಿ ಇಟ್ಕೊಂಡು ಪರಪ್ರಚಯ ಅವನ ಪ್ರಕಾರ ಏನು ಸ್ವಪ್ನ ಸುಳ್ಳು ಅವನಿಗೆ ಹೇಳ್ತಿದ್ದೇವೆ ನಾವೀಗ. ಸ್ವಪಕ್ಷೇ, ನಮ್ಮ ಪಕ್ಷದಲ್ಲಿ ಮಾತ್ರ ಸ್ವಪ್ನ ಏನದು? ಸತ್ಯನೇ. ಸ್ವಪ್ನ ಸುಳ್ಳಲ್ಲ. ನಮ್ಮ ಪ್ರಕಾರ ಸ್ವಪ್ನ ಸುಳ್ಳಲ್ಲ, ಅವನ ಪ್ರಕಾರ ಸ್ವಪ್ನ ಸುಳ್ಳು. ಸ್ವಪ್ನದ ಎಕ್ಸಾಂಪಲ್ಗಳು ಅವನಾದ್ದರಿಂದ ಅವನ ಪ್ರಕಾರ ಸುಳ್ಳು ಆದ್ದರಿಂದ ಅವನಿಗೆ 100% ಅವನಿಗೆ ಬಂದ ದೋಷ ಇದೆ. ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ಏನಿದೆ ಈಗ? ಸತ್ಯತ್ವ ಇದೆ, ಪ್ಲಸ್ ಕೆಲವು ಕಡೆ ಮಿಥ್ಯಾಭಾಗ ಬೇರೆ ಉಂಟು. ಅವನ ಪ್ರಕಾರ ಟೋಟಲಿ ಮಿಥ್ಯಾ. ತದೀಯ ದಾಯಾರ್ಥಂ ಅಯತನಂತು ವಾಸರಾಮಯಸ್ಯ ವಿನಷ್ಟತ್ವ ಜ್ಞಾನ. ತದೀಯ ದಾಯಾರ್ಥಂ ಅಯತನಂ, ಅದರ ಭಾಗಕ್ಕೋಸ್ಕರ. ಯತನ ಅಯತನ, ಯತ್ನ ಮಾಡದಿರುವುದು ಯಾತಕ್ಕೋಸ್ಕರ ಅಂದರೆ ವಾಸನಾಮಯಸ್ಯ ನಿನಷ್ಟತ್ವ ಜ್ಞಾನಾತ್. ವಾಸನಾಮಯವಾದ ವಸ್ತು ಹೊರಟೋಯ್ತೀಗ. ಉಭಯ ಪ್ರಸಿದ್ಧ್ಯಾತು ಮೃತಪುತ್ರೋ ಭ್ರಾಂತ್ಯ ಪುತ್ರಂ ಪ್ರತೀತ್ಯ ಭ್ರಾಂತೇ ರುದ್ಧಿತಃ ಕಲ್ಪಿತಃ ಏವ ಯಮಿತಿ ನಿಶ್ಚಿತ್ಯ ತದೀಯ ದಾಯಾರ್ಥಂ ನಹಿ ಯತತೆ ಇತಿ ದೃಷ್ಟಾಂತೋಭಿಧಾತವ್ಯ. ಉಭಯ ಪ್ರಸಿದ್ಧ್ಯಾತು ಮೃತಪುತ್ರ, ಮೃತಪುತ್ರ ಇದ್ದಾನೀಗ. ಭ್ರಾಂತ್ಯ ಪುತ್ರಂ ಪ್ರತೀತ್ಯ, ಮಗಳಿದ್ದ ಸತ್ತೋಗಿಬಿಟ್ಟ. ಆಮೇಲೆ ಭ್ರಾಂತಿಯೇ ವೃತ್ತಿ, ಭ್ರಾಂತಿ ಹೊರಟೋಗಿದೆ ಈಗ. ಕಲ್ಪಿತ ಏ ವಾಯುವೆತಿ ನಿಶ್ಚಿತ, ಕಲ್ಪಿತ ಅಂದಮೇಲೆ ತದೀಯ ದಾಯಾರ್ಥಂ ನಹಿ ಯತತೆ. ಒಬ್ಬ ಅಲ್ಲೇನು ಸ್ವಾರಸ್ಯ ಇಷ್ಟೇ. ಒಂದು ಸ್ವಪ್ನದಲ್ಲಿ ಅವನ ಪ್ರಕಾರ ಸ್ವಪ್ನ ಕಂಡ ಸ್ವಪ್ನನೇ ಸುಳ್ಳು, ಯತ್ನ ಮಾಡೋ ಚಾನ್ಸ್ ಇಲ್ಲ. ಇನ್ನು ಮಗ ಇದ್ದಾನೆ, ಸತ್ಯವಾಗಿದ್ದಾನೆ, ಅವ್ರ ಭಾಗ ಕೂಡ ವ್ಯವಸ್ಥೆ ಬಂದಿತ್ತು ಪಾಪ, ಆ ಕಾರಣ ಸತ್ತೋದು ಅವನು. ಇನ್ನು ಕೂಡ ಏನು ಯೋಚನೆ ಮಾಡಾಗಿಲ್ಲ ಅವನೀಗ, ಮತ್ತೆ ಯೋಚನೆ ಮಾಡಾಗಿಲ್ಲ. ಇವತ್ತು ನಮ್ಮದು ಇರುತ್ತೆ, ಯಾರು ಕೇಸ್ ಹಾಕಿರ್ತಾರೆ, ಡಿಪಾರ್ಟ್ಮೆಂಟ್ ಎಂಕ್ವೈರಿ ಕೇಸ್ ಹಾಕಿರ್ತಾರೆ, ಸತ್ತೋಗ್ಬಿಡ್ತಾರೆ. ಏನು ಮಾಡ್ತಾರೆ ಅಲ್ಲಿಗೆ? ಕತೆ ಇನ್ನೇನು ಮಾಡಾಗಿಲ್ಲ, ಯಾಕೆ ಅವ್ರು ಉತ್ತರ ಕೊಡೋದಿಲ್ಲ ಈಗ. ಆಟೋಮೆಟಿಕಲಿ ಏನಾಗುತ್ತೆ ಅಲ್ಲಿಗೆ? ಕತೆ ಮುಗೀತು. ಅದೇ ರೀತಿಯಲ್ಲಿ ಮೃತಪುತ್ರದಾಯ ಅರ್ಥಂ ನಹಿಯತತೆ. ಇದು ಉಭಯ ಸಂಪ್ರತಿಪನ್ನವಾದ ದೃಷ್ಟಾಂತ. ಸ್ವಪ್ನ ದೃಷ್ಟಾಂತ ಅವನಿಗೆ ಮಾತ್ರ ಅಪ್ಲಿಕಬಲ್, ಈ ಮೃತಪುತ್ರ ದೃಷ್ಟಾಂತ ಇಬ್ಬರಿಗೂ ಅಪ್ಲಿಕಬಲ್. ಅದಕ್ಕೋಸ್ಕರ ಆಚಾರ್ಯ ಏನು ಮಾಡಿದ್ರೆ, ಈಗ ಅವನ ದೃಷ್ಟಿಯಿಂದ ಮಾತಾಡೋದಕ್ಕೋಸ್ಕರ ಸ್ವಪ್ನಪುತ್ರನ ದೃಷ್ಟಾಂತ ಕೊಟ್ಟರು. ನಮ್ಮ ದೃಷ್ಟಿಯಲ್ಲಿ ಹೇಳಬೇಕಾದ್ರೆ ಈ ರೀತಿ ಅರ್ಥ ಇಟ್ಕೊಂಡ್ರೆ ಸಾಕು. ದೃಷ್ಟಾಂತ ಇನ್ನು ಸ್ವಪ್ನದಲ್ಲಿ ಮೃತಪುತ್ರ ಏನು ತಿಳ್ಕೊಬೋಣ. ಅಲ್ಲೂ ಕೂಡ ಪುತ್ರ ಕಂಡೇ ಸುಳ್ಳಲ್ಲ. ಅವ್ನು ಯಾವ ಪುತ್ರನಲ್ಲ, ಅವನು ಬಾಹ್ಯಪುತ್ರನಲ್ಲ, ಅಷ್ಟೇ ವ್ಯತ್ಯಾಸ. ಬಾಹ್ಯಪುತ್ರನಲ್ಲ ಎಂಬ ವ್ಯತ್ಯಾಸ. ಇವನ ಪ್ರಕಾರ ಅವನು ಕಂಡೇ ಸ್ವಪ್ನನೇ ಸುಳ್ಳು. ಆಸ್ ಇಟ್ ಇಸ್ ಟೋಟಲಿ ಫಾಲ್ಸ್. ನನು ಚ ಗುರು ವಿದಿತ ತತ್ವೋಪಿ ಜ್ಞಾನಸ್ಯ ಅಪರಿಪಕ್ವತ್ವಾತ್ ಅವಿದ್ಯಾಯಾಹ ಕಾರ್ಸ್ನೇನ ಅನಿವೃತ್ತತ್ವಾತ್ ಶಿಷ್ಯಾಧಿಕಂ ಪಶ್ಯತಿ ಅತಃ ತನ್ಮೋಕ್ಷಾರ್ಥಂ ಬೋಧನಂ ಕುರಿಯಾತ್ ಯಥಾ ಸ್ವಪ್ನೆ ಪುತ್ರಂ ಪಶ್ಯತ್ ತದೀಯದಾಯಾರ್ಥಂ ಯತತೆ ಸ್ವಪ್ನಾದುತ್ಥಿತಸ್ತು ಪುತ್ರಮೇವ ನ ಪಶ್ಯತಿ ತಸ್ಮಾತ್ ಆಯತನಂ ತಸ್ಯ ಯುಕ್ತಮಿತ್ಯತ ಆಯತನಂ ತಸ್ಯ ಯುಕ್ತಮಿತ್ಯತ ಸ್ವಪ್ನಮುತ್ಥಿತಮಿತಿ. ಅಲ್ಲಿ ಒಂದು ಪಾಯಿಂಟ್ ಇದೆ, ಒಂದು ಕ್ಲಾರಿಫಿಕೇಶನ್ ಇದೆ. ನಾಳೆ ಅದನ್ನು ಕೊಡ್ತಾರೆ ಕ್ಲಾರಿಫಿಕೇಶನ್ ಏನಂತ ಹೇಳ್ತಾರೆ. ಸ್ವಾಮಿ ಹಾಗಲ್ಲ ಹೇಳಿದ್ದು, ನಾನು ಸ್ವಲ್ಪ ಹೀಗೆ ಹೇಳ್ತೇನೆ ಅಂತ ಸ್ವಲ್ಪ ಬದಲಾಯಿಸ್ತಾರೆ. ಹೇಗೆ ಹೇಳಿದ್ರು ಅವ್ರು ಸಿಕ್ಕಾಕೊಳ್ಳೋದು ಹಾಗೇನೆ ಅದನ್ನು ನಾಳೆ ತೋರಿಸ್ತಾರೆ. ನಾನು ನಮ್ಮ ಸ್ವಲ್ಪ ವ್ಯತ್ಯಾಸ ಇದೆ ಹೇಳಿದ್ರಲ್ಲಿ ಅಂತ ಹೇಳ್ತಾರಲ್ಲ, ಅದೇನು ವ್ಯತ್ಯಾಸ, ಅದೇನು ಉತ್ತರ ಕೊಡಬೇಕು ಅಂತ ಹೇಳ್ತಾರೆ. ಓಂ ಜನ್ಮಾದ್ಯಸ್ಯ ಯದೋನ್ಮಯಾದಿತರಥಶ್ಚಾರ್ಥೇಶ್ವ ವಿಘ್ನಸ್ವರಾ.